ब्रह्मलोकेषु परान्तकाले परामृतात् परिमुच्यन्ते सर्वे गताः कलाः पञ्चदश प्रतिष्ठाः देवाश्च सर्वे प्रतिदेवतासु कर्माणि विज्ञानमयश्च आत्मा परेव्यये सर्व एकीभवन्ति. ಇದರಲ್ಲಿ ಏಕೀಭವಂತಿ ಅನ್ನೋದು ಕವಿರೋಧಶ್ಚ ಸಾದೃಶ್ಯಂ ಏಕದೇಶ ಸ್ಥಿತಿಸ್ತಥ ಏಕೀಭಾವ ತ್ರಿಧಾ ಪ್ರೋಕ್ತ ನೈಕೀಭಾವ ಸ್ವರೂಪಯೋ. ಏಕೀಭಾವ ಮೂರು ವಿಧ, ಅವಿರೋಧ ಅಂದರೆ ಐಕಮತ್ಯ, ಸಾದೃಶ್ಯ ಆಮೇಲೆ ಏಕದೇಶ ಸ್ಥಿತಿ. ಈ ಮೂರು ಅರ್ಥ ಮಾಡಬೇಕೇ ಹೊರತು ಸ್ವರೂಪ ಐಕ್ಯವನ್ನು ಹೇಳಬಾರ್ದು. ಕುತೋ ಯಾತಕ್ಕೆ ಅಂದರೆ ಅಭೂತಸ್ಯ ಭವನಂ ಸ್ವರೂಪಸ್ಯ ಐಕ್ಯಮೇವಚ. ಅಭೂತ ಭವನ ಅಂದರೆ ಏನು? ಇಲ್ಲದೇ ಇರೋದಾಗೋ ಸಾಧ್ಯತೆ ಇಲ್ಲ. ಅಭೂತಸ್ಯ ಭವನಂ ಕುತಃ, ಯಾವುದಿಲ್ಲೋ ಅದು ಬರೋ ಮೊದಲು ಐಕ್ಯ ಇಲ್ಲ ಅಂದರೆ ಆಮೇಲೆ ಐಕ್ಯ ಬರೋ ಸಂಭವ ಇಲ್ಲ. ಮೊದಲಿದ್ದ ಭೇದನೇ ಉಳಿಯುತ್ತೆ ಹೊರತು ಇಲ್ಲದೇ ಇದ್ದ ಭೇದ ಕ್ರಿಯೇಟ್ ಆಗೋದಿಲ್ಲ, ಇರೋ ಭೇದ ಹೋಗೋದೂ ಇಲ್ಲ. ಅಬ್ಧಿನ ಹರಿಣ ಚೈವ ತಥೈವ ಚಂದ್ರಾಂತರೈ ಏಕೀಭಾವಸ್ತು ಸಂಶ್ಲೇಷೋ ವಿರೋಧಸ್ಯ ಚ ವರ್ಜನಂ. ಅಬ್ಧಿನ ಹರಿಣ ಚೈವ ತಥೈವ ಚಂದ್ರಾಂತರೈ, ಮೂರು ಕೇಸು. ಒಂದು ಸಮುದ್ರ, ಇನ್ನೊಂದು ಶ್ರೀಹರಿ, ಇನ್ನೊಂದು ಬೇರೆ ಜನಗಳು. ಅದರಲ್ಲಿ ಏಕೀಭಾವ ಅಬ್ಧಿನ ಸಂಶ್ಲೇಷ, ಹರಿಣ ವಿರೋಧ, ನರಾಂತರೈ ವಿರೋಧಸ್ಯ ವರ್ಜನ. ಈ ಮೂರು ಭಾವ ತಗೋಬೇಕೀಗ. ಸ್ವರೂಪೈಕ್ಯಂ ಕುತಸ್ತೇಷಾಂ ನಿತ್ಯಭಿನ್ನ ಸ್ವರೂಪಿಣಾಂ. ನಿತ್ಯ ಭಿನ್ನರಾಗಿರ್ತಕ್ಕಂಥ ಇವರಿಗೆ ಸ್ವರೂಪಕ್ಕೆ ಹೇಗೆ ಬರಲಿಕ್ಕೆ ಸಾಧ್ಯ ಇದೆ? ಸಾಧ್ಯ ಇಲ್ಲ. ಹರೇ ಯಾರು ಕಾಣತಮ್ಮಂದ್ರೆ ಒಂದಾದರೂ ಒಂದೇ, ಯಾವ ದಡ್ಡ ಕೂಡ ಏನು ತಿಳ್ಕೊಡೋದಿಲ್ಲ. ಇಬ್ಬರು ಒಬ್ಬರು ಸೇರ್ಕೊಂಡ್ಬಿಟ್ರೆ ಅಂತ ಯಾರು ಕೇಳೋದೇ ಇಲ್ಲ. ಗೊತ್ತಾಯ್ತಾ? ಅದಕ್ಕೆಲ್ಲೂ ಇಲ್ಲ ಅಂತ ಹೇಳಿದ್ರು. ಹರೇರಪಿ ಸ್ವರೂಪಾಣ ಏಕೀಭಾವೋ ಯದೋಚ್ಯತೆ ಸಂಶ್ಲೇಷೇವ ಸಿದ್ಧತ್ವಾತ್ ಸ್ವರೂಪೈಕ್ಯಶ್ಯ ಅನುಭವ. ಪರಮಾತ್ಮರು ಸ್ವರೂಪೈಕ್ಯ ಆಗೋ ಪ್ರಶ್ನೆ ಇಲ್ಲ ಇಲ್ಲ. ಸ್ವರೂಪಕ್ಕೆ ಯಾವಾಗಲೂ ದೇವರಿಗಿದೆ. ಆದ್ದರಿಂದ ದೇವರ ರೂಪಗಳು ಐಕ್ಯ ಹೊಂದ ಅಂತ ಹೇಳಿದರೆ ಒಂದನ್ನು ಸೇರ್ತವೆ ಅಂತ ಅರ್ಥನೇ ಹೊರತು ಹೊಸ ಐಕ್ಯ ದೇವರಿಗೆ ಬರೋದಿಲ್ಲ. ಅದೇ ರೀತಿ ಹೊಸ ಭೇದನೂ ಇವ್ರಿಗೆ ಕ್ರಿಯೇಟ್ ಆಗೋದು. ಇರೋ ಭೇದನೇ ಕಂಟಿನ್ಯೂ ಆಗುತ್ತೆ ಜೀವ ಪರಮಾತ್ಮರಿಗೆ, ಜೀವ ಜೀವರಿಗೆ. ಆದರೆ ಪರಮಾತ್ಮನಿಗೆ ಮಾತ್ರ ಇರೋ ಅಭೇದವೇ ವ್ಯಕ್ತವಾಗ್ತದೆ ಹೊರತು ಬೇರೆ ಅಲ್ಲ. ಅದೇ ಹೇಳ್ತೀವಿ, ಒಂದ್ಸತಿ ಇದ್ಮೇಲೆ ಮತ್ತೆ ಹೋಗೋದಿಲ್ಲ. ಅದೇ ಹೇಳಿದ್ರು ಅಕೋ ಅಭೂತ್ವ ಭವನ, ಇಲ್ಲದೇ ಪದಾರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಹೇಳಿದ್ದು ವಾಗ್ಮಿ ಬಹುಶು ಪರಿತೋಷ ಇವತ್ತೆಲ್ಲ ಅದು ಗೊತ್ತಿದ್ರು ಮೋಸ ಯಾಕೆ ಮಾಡ್ತಾರೆ ಜಾವತ್ತು? ಇವತ್ತು ಕಳ್ಳ ತರ ಮಾಡಿ ಕಳ್ತಾರ, ಜೈಲಿಗೆ ಹೋಗೋದು ಕಂಡ್ರು ಕಳ್ಳ್ರೆ ಯಾಕೆ ಕಳ್ತಾನ ಮಾಡ್ತಾರೆ? ಕೊಲೆ ಮಾಡಿದ್ದ ಅದು ಕೊಲೆ ಯಾಕೆ ಮಾಡ್ತಾರೆ? ಅವ್ರ ಸ್ವರೂಪ ಅದು ಗೊತ್ತಾಯ್ತಿಲ್ಲ. ಅವರವ್ರ ಸ್ವರೂಪ ಆದ್ದರಿಂದ ತಪ್ಪನ್ನು ನೋಡಿಯೋತ ತಪ್ಪು ಮಾಡ್ತಾರೆ ಅಂದ್ರೆ ಏನರ್ಥ? ಸ್ವರೂಪದಲ್ಲೇ ದೋಷ ಇದೆ ಅಂತ ಅರ್ಥ. ಗೊತ್ತಿಲ್ಲದೆ ಮಾಡೋದು ಬೇರೆ, ಗೊತ್ತಿದ್ದು ಮಾಡ್ತಾರೆ ಅಂದರೆ ಒಳಗಿರೋ ದೋಷ ಅದು. ಇವತ್ತು ಕಳ್ಳರು ಸುಳ್ಳರು ಎಲ್ಲ ಕೂಡ ಗೊತ್ತಿಲ್ಲದೆ ಮಾಡೋದಕ್ಕಿಂತ ಗೊತ್ತಿದ್ದು ಮಾಡೋರೇ ಜಾಸ್ತಿ. ಗೊತ್ತಾನೆ ಅದು ಗುಟ್ಟೆ ಮಾಡೋದೇ ಕಾರಣ. ಅದಕ್ಕೆ ಕಳ್ಳತನ ಓಪನ್ ಆಗಿ ಅದಕ್ಕೆ ಮಾಡೋದಿಲ್ಲ, ತಪ್ಪು ಅಂತ ಗೊತ್ತಿರೋದ್ರಿಂದ. ಅದು ತಪ್ಪೊಂದು ಗೊತ್ತಿರೋದಕ್ಕೆ ತಪ್ಪಿದೆ ಗೊತ್ತಿದೆ ಒಂದು ಮಾಡೋದು ಬಿಡೋದಿಲ್ಲ ಒಂದು. ಅದೇ ಸ್ವರೂಪದಲ್ಲೇ ದೋಷ ಇದೆ ಅಂತ ಅರ್ಥ. ಸಾಧ್ಯನೇ ಇಲ್ಲ, ಸ್ವರೂಪ ಏನು ಚೇಂಜ್ ಆಗ್ತದೆ? ಆಗೋದಿಲ್ಲ. ಯಾವುದೋ ಕಾರಣಕ್ಕೆ ಬಂದರೆ ಹೋಗ್ತದೆ, ಸ್ವರೂಪನೇ ಹಾಗಿದ್ದರೆ ಹೋಗೋದೇ ಇಲ್ಲ. ಹಾಂ ಹಾಂ, ಹಾಲಿನ ಬೆಳೆ ಬಿಳಿ ಬಿಳಿ ಬಣ್ಣ ಇದೆ, ತೆಗೆಸೋಕ್ಕಾಗತ್ತೆ ಅದನ್ನ? ಅಕಸ್ಮಾತ್ ತೆಗೆದ್ರೆ ಏನಾಗುತ್ತೆ? ಹಾಲೇ ಅಲ್ಲ, ಹೋಗ್ಬಿಡುತ್ತೆ ಡ್ಯಾಡ್ ಇದ್ದಾಗಲೆ. ಹಾಂ, ಯಾರಿಗೆ ಅರ್ಜ? ಇಬ್ಬರು ಒಂದೇ ತಾನೆ, ಈ ದೇಹ ಬಿಟ್ಟು ಅದು ಸಾಂಶಿರವರು, ಎರಡು ಭಾಗ ಆಗಿದ್ದು ಒಂದಾಯ್ತು ಅಷ್ಟೇ. ಗೊತ್ತಾ? ಜೋಡಿ ಬಿತ್ತಿದ್ದರೆ ಜೋಡಿಸಿದ್ರೆ ಹೇಗೋ ಹಾಗೆ ಅಷ್ಟೇ. ಹೊರತು ಹೊಸ ಕ್ರಿಯೇಟ್ ಮಾಡಿದ್ದಲ್ಲ. ಇವತ್ತು ಕೂಡ ಸ್ವಾರಸ್ಯ ಗೊತ್ತಾ ನಿಮಗೆ? ಓಯ್ ಮೆಡಿಕರಿ, ಇನ್ನೊಬ್ರು ಕಿಡ್ನಿ ಒಬ್ರು ಕಿಡ್ನಿಗೆ ಹಾಕ್ತೀರಿ, ಅಕ್ಸೆಪ್ಟ್ ಮಾಡಲ್ಲ ಅದು. ಏನು ತೋರಿಸುತ್ತದು? ಭೇದ ತೋರಿಸುತ್ತೆ. ಅವಂದೇ ಹಂಗೆ ಅವನಿಗೆ ಹಾಕಿದಾಗ ಹೇಗೆ ಜೋಡಿಸುತ್ತೋ ಇನ್ನೊಬ್ರು ಹಾಕಿರೋದು ಒಪ್ಪೋದಿಲ್ಲ. ಅದಕ್ಕೇನು ಮಾಡಬೇಕು? ಭಾರಿ ಸರ್ಕಸ್ ಮಾಡಬೇಕು. ಇವರು ಗೊತ್ತಾದರೆ ಕತೆ ಮುಗೀತು ಅಂತ ಅರ್ಥ. ಇದು ಜೀವ ಜೀವ ಭೇದಕ್ಕೊಳ್ಳೆ ದುಷ್ಟ ಅಂತ. ಅವತ್ತು ಎಲ್ಲರಿಗೂ ಎಲ್ಲ ಬ್ಲಡ್ ಸೂಟ್ ಆಗೋದಿಲ್ಲ. ಮತ್ತು ಬ್ಲಡ್ಡಲ್ಲಿ ಭೇದ ಇಲ್ಲದೆ ಯಾರಿಗೆ ಯಾರು ಬ್ಲಡ್ ಕೊಡ್ಬೋದಾಗಿತ್ತಲ್ಲ? ಅದೇ ಬ್ಲಡ್ ಯಾಕೆ ಕೊಡಬೇಕು ಅವರಿಗೆ? ಏನು ತೋರಿಸುತ್ತದು? ಬ್ಲಡ್ಡಲ್ಲಿ ಭೇದ ಇದೆ. ಇದನ್ನು ತೋರಿಸೋದಕ್ಕೆ ನಿತ್ಯ ಇದು ಭೇದ ಇಲ್ಲದೆ ವ್ಯವಹಾರನೇ ಇಲ್ಲ. ಈ ಕಣ್ಣು ಕಿವಿಗೆ ಭೇದ ಇಲ್ಲದವರು ಎಲ್ಲ ಡಾಕ್ಟ್ರ್ ಏನು ಬೇಕಾದ್ರೆ ಮಾಡ್ಬೋದಾಗಿತ್ತು, ಐ ಸ್ಪೆಷಲಿಸ್ಟ್ ಹಾರ್ಟ್ ಆಪ್ರೇಷನ್ ಮಾಡ್ಬೋದಾಗಿತ್ತು. ಭೇದ ಇಲ್ವಲ್ಲ, ಏನು ತೋರಿಸ್ಬೇಕು? ಅದಕ್ಕೆ ಐಗೂ ಹಾರ್ಟ್ಗೂ ಭೇದ ಇರೋದ್ರಿಂದನೇ ಅದನ್ನು ಡೀಲ್ ಮಾಡೋ ವಿಚಾರದಲ್ಲೂ ಏನಿದೆ? ಭೇದ ಇದೆ. ಬಾತೆತ್ತಿದ್ರೆ ಭೇದ, ಎರಡು ಕೈಗೂ ಎರಡು ಕಾಲಿಗೂ ಭೇದ ಇಲ್ಲ. ಕೈಗೂ ಕಾಲಿಗೂ ಭೇದಿಂದ ಹೋಗಿದ್ರೆ ಕಾಲಿನ ಊಟ ಮಾಡ್ಬೋದಾಗಿತ್ತು, ಎಲ್ಲರು ಕೈಲಿ ಓಡಾಡ್ಬೋದಾಗಿತ್ತು. ಗೊತ್ತಾಯ್ತಾ? ಆ ಎಡಗಾರಿಗೂ ಬರೋ ಭೇದ ಇಲ್ಲದೆ ಹೋಗಿದ್ರೆ ಎಡಗೈಲಿ ಕೊಟ್ಟರೆ ಸಿಗೋಣ ನೋಡೋಂತಾಗಿದ್ರೆ ಭೇದ ಇಲ್ಲ ಅಂತ ಎಡಗೈಲಿ ದಾನ ಮಾಡಿದ್ರೆ ವಿಶ್ವತ್ತಿರಾಗಿದ್ರೆ ಅದ್ವೈತಲ್ಲಿ ಕೊಟ್ಟೆ ನೋಡಿಬೇಕಾದ್ರೆ ಎಡಗೈಲಿ ದಾನ ಕೊಡೋಕ್ಕೆ ಹೋಗಿ ನೀವು ಎಡಗೈಲಿ ಕೊಡಿ. ಅವ್ರೇನು ಮಾಡ್ತಾರೆ? ಐಕೆ ಯಾಕೆ ಮಾಡ್ತೀರಿ ಅಂತ ಕೇಳಿ ಉತ್ತರ ಕೊಡೋಕೆ ಬರೋದಿಲ್ಲ. ಅದಕ್ಕೆ ವ್ಯವಹಾರಿಕ ಅರ್ಥ ಇಲ್ಲ. ಅದಕ್ಕೆ ಅರ್ಥ ಇಲ್ಲದ ಪದನ ಉಪಯೋಗಿಸಿದರೆ ಸೊಲ್ಯೂಷನ್ ಅಲ್ಲ ಅದು. प्रतिगताः मुक्ताः प्राणादि पञ्चदशकलारूपाः देवताः अन्ये च देवाः सर्वे ಪ್ರತಿದೇವತಾಸು ಗತಃ ಅಂದ್ರೆ ಏನು ಮುಕ್ತಾಹ ಅಂತ ಅರ್ಥ. ಎಲ್ಲರೂ ಮುಕ್ತರಾಗಿಬಿಡ್ತಾರೆ, ಜೀವನೂ ಮುಕ್ತನಾಗ್ತಾನೆ, ಇಂದ್ರಿಯಾಭಿಮಾನ ದೇವತೆಗಳು ಮುಕ್ತರಾಗ್ತಾರೆ ಅಂತ ಹೇಳಿದ್ರೆ ಗತಾಹ ಅಂತ ಹೇಳಿದರು. ದೇವತಾ ಪ್ರತಿಬಿಂಬಭೂತಾಸು ಪ್ರಜಾಸು ಪ್ರತಿಪ್ರತಿ, ಎಲ್ಲಿ ದೇವತಾ ಪ್ರತಿಬಿಂಬಭೂತಾಸು ಪ್ರಜಾಸು ಪ್ರತಿಪತಿ, ಎಲ್ಲೆಲ್ಲಿದ್ರಲ್ಲ ಪ್ರತಿಬಿಂಬಭೂತರಾಗಿ ಅವರೆಲ್ಲ ಕೂಡ ಏನಾಗ್ತಾರೆ, ಈಗ ಬಿಂಬರೂಪದಲ್ಲಿ ಸೇರ್ತಾರೆ ಅಂದರೆ ಜೊತೆಗಿರ್ತಾರೆ. ಸ್ಥಿತಾಹ ಸಮಸ್ತೇಶಾದ ಜೊತೆಗೆ ಕ್ಲೋಸ್ ಆಗಿರೋದು ಅಂತ ಅರ್ಥ. ಉದಾಹರಣೆಗೆ ಪರಮಾತ್ಮ ಅನಂತ ರೂಪಗಳಿದೆ, ಅನಂತ ರೂಪಗಳು ಪರಮಾತ್ಮನ ಏನು ಸಂಬಂಧ? ಅಭೇದ ಹೊತ್ತಾನೆ. ದೇವರ ಐಕ್ಯ ಹೊಂದಂದ್ರೆ ಏನರ್ಥ? ಮತ್ತೆ ಒಳಗೆ ಸೇರ್ತಾರೆ ಅಂತ ಅಷ್ಟೇ. ಐಕ್ಯ ದೇವ್ರು ಹೊಸ್ತಾಗ ಐಕ್ಯ ಹೊಂದಬೇಕಾಗಿಲ್ಲ, ಐಕ್ಯ ಏನಾಗಿದೆ ದೇವರಲ್ಲಿ ಯಾವಾಗಲೂ ಇದೆ. ಸೊ ಜೊತೆಗಿರೋದು ಕಷ್ಟೇ ಹೊರತು ಇನ್ನೇನು ಹೇಳೋ ಕಾರಣ ಇಲ್ಲ. ಅಪ್ಪ ಮಗ ದೂರ ಇದ್ದಾರೆ, ಇಲ್ಲಿಂದ ಅಮೆರಿಕಾದಲ್ಲಿದ್ದರು ಮಗ ಮಗ ಅಪ್ಪ ಅಪ್ಪನೇ ಗೊತ್ತಾಯ್ತಿಲ್ಲ, ಊರಿಗೆ ಬಂದಾಗ ಏನಾಯಿತು ಹತ್ರ ಬಂದ ಅಂತ ಹೇಳ್ತಾರೆ ಅಷ್ಟೇ ಹೊರತು ಹೊಸ್ತಾಗಿ ತಂದೆ ಭಾವ ತಂದೆ ಮಗ ಅಂತ ಕ್ರಿಯೇಟ್ ಆಗಲಿಲ್ಲ. ಅದು ಇರೋದೇ ಅದು ಒಂದು ದೇವರಿಗೆ. ಅದೇ ರೀತಿ ಎಲ್ಲ ರೂಪಗಳು ಅಭೇದ ಹೊಂದಿದ್ರು ಕೂಡ ರಾಮರೂಪ ಕೃಷ್ಣರೂಪ ಅಂತ ಕರೀತಾರೆ. ಪ್ರಳಯ ಕಾಲದಲ್ಲಿ ಪರಮಾತ್ಮ ಏನು ಮಾಡಿ ಎಲ್ಲ ರೂಪನೂ ಒಂದು ಕಡೆ ಸೇರಿಸ್ಕೊಂಡ್ಬಿಡ್ತಾರೆ. ಸಂಶ್ಲೇಷ ಅಂತ ಹೇಳ್ತಾರೆ ಅಷ್ಟೇ ಹೊರತು ಈ ಹೊಸ ಐಕ್ಯ ಬರೋದಿಲ್ಲ, ಇರೋ ಭೇದ ಹೋಗೋದಿಲ್ಲ. ಎರಡು ಇಂಪಾರ್ಟೆಂಟ್ ಪಾಯಿಂಟ್. ದೇವರಿಗೆ ಹೊಸ್ತಾಗ ಐಕ್ಯ ಬಂತು ರಾಮರೂಪ ಕೃಷ್ಣರೂಪಕ್ಕೋ ಇಲ್ಲ, ಯಾವಾಗಲೂ ಐಕ್ಯ ಇದೆ. ಅದೇ ರೀತಿಯಲ್ಲಿ ಜೀವೇಶ್ವರ್ಯ ಭೇದ ಯಾವಾಗಲೂ ಇದ್ದೇ ಇದೆ, ಎರಡು ಯಾವಾಗಲೂ ಇದೆ ಅಂತ ತಿಳ್ಕೊಂಡ್ಬಿಟ್ರೆ ವಿವರಣೆ ಹೇಗೆ ಕೊಡಬೇಕು ಅಂತ ಗೊತ್ತಾಗುತ್ತೆ. ಪ್ರತಿಬಿಂಬೋ ಹರಿ ಪ್ರಾಣ ತಸ್ಯ ಚ ಅನ್ಯಾ ಕಲಾ ಕ್ರಮಾತ್. ಇಲ್ಲಿ ಬಿಂಬ ಪ್ರತಿಬಿಂಬ ಅಂತ ಹೇಳಿದ್ರಲ್ಲ ಹೇಗೆ ಅಂದರೆ, ಪ್ರತಿಬಿಂಬೋ ಹರಿ ಪ್ರಾಣ ಆಭಾಸಕೋಶ್ಯ ಪವನಃ. ಪರಮಾತ್ಮನ ಪ್ರತಿಬಿಂಬ ಮುಖ್ಯ ಪ್ರತಿಬಿಂಬವೇ ಯಾರು? ಪ್ರಾಣದೇವರು. ತಸ್ಯ ಚ ಅನ್ಯಾ ಕಲಾ ಕ್ರಮಾತ್, ಉಳಿದವರೆಲ್ಲ ಅವರಿಗೆ ಪ್ರತಿಬಿಂಬ, ಅದು ಡೈರೆಕ್ಟ್ ಅಲ್ಲ. ಕ್ರಮಾತ್ ಮೇಲಿನವರು ಕೆಳಗಿನವ್ರಿಗೆ ಏನಾಗ್ತಾರೆ? ಮೇಲಿನವರು ಕೆಳಗಿನವ್ರಿಗೆ ಬಿಂಬ ಆಗ್ತಾರೆ, ಕೆಳಗಿನವರು ಮೇಲಿನವ್ರಿಗೆ ಏನಾಗ್ತಾರೆ? ಪ್ರತಿಬಿಂಬ ಆಗ್ತಾರೆ. ಪ್ರಶ್ನೆ ಸರಿಯಾಗಿ ನೋಡಿಕೊಂಡ ಯಾರು ನಾಳಿಕೆ ಆರೋಹಣ ಅವರೋಹಣ ಇರ್ತಾರೆ ಹಾಗೋ ಹಾಗೆ. ಕಲಾನಾಂ ದೇವತಾ ದೇವತಾ ಅನ್ಯಾ ದೇವತಾ ನಾಂ ನರ ಅಪಿ. ಅದೇ ರೀತಿ ಆ ಕಲೆಗಳೇ ದೇವ ಬೇರೆ ದೇವರಿಗೆ ಪ್ರತಿಬಿಂಬರಾಗ್ತಾರೆ. ದೇವತೆಗಳಿಗೆ ಮನುಷ್ಯರು ಪ್ರತಿಬಿಂಬರಾಗ್ತಾರೆ, ದೇವತೆಗಳೇ ಮನುಷ್ಯರು ಪ್ರತಿಬಿಂಬ, ಮನುಷ್ಯರಿಗೆ ದೇವತೆಗಳು ಬಿಂಬ. ತಸ್ಮಾತ್ ಸರ್ವೇಷು ಮುಕ್ತೇಷು ನರೇಶ್ವಪಿ ನಿಯಾಮಕಾಃ ತಿಷ್ಠಂತಿ ನಾತ್ರ ಸಂದೇಹ ಪರಮಾತ್ಮನಿಜಾಖಿಲಾಃ ಇತಿ ಮುಕ್ತ ವಿವೇಕೇ. ತಸ್ಮಾತ್ ಆದ್ದರಿಂದ ಸರ್ವೇಷು ಮುಕ್ತೇಷು ನರೇಷು ಅಪಿ ನಿಯಾಮಕಾಃ ತಿಷ್ಠಂತಿ. ಎಲ್ಲ ಮುಕ್ತರಲ್ಲೂ ಕೂಡ ಭಾಳ ಇಂಪಾರ್ಟೆಂಟ್ ಇದು. ಎಲ್ಲ ಮುಕ್ತರಲ್ಲೂ ಮನುಷ್ಯರಲ್ಲೂ ಕೂಡ ದೇವರ ನಿಯಾಮಕರಾಗಿರ್ತಾರೆ, ಭಾಳ ಇಂಪಾರ್ಟೆಂಟ್ ಇದು, ಗೊತ್ತಾಯ್ತಾ? ಮುಕ್ತಿಯಲ್ಲಿ ನಿಯಾಮಕತ್ವ ಹೋಗಿಬಿಡುತ್ತೋ ಅಂದರೆ ಹೋಗೋದಿಲ್ಲ. ಸಂಸಾರವತ್ತಲ್ಲಿ ಹಾಗೆ ನಿಯಾಮಕತ್ವ ಅಲ್ಲೂ ಹಾಗೆ ಇದೆ. ಇಲ್ಲಿ ವಿಶೇಷ ಅಂತ ಕೇಳಿದರೆ ಬೇರೆ ದೇಹಗಳಿರೋದ್ರಿಂದ ಅದಕ್ಕೂ ಇರ್ತಾರೆ. ಅಲ್ಲೇನು ಮಾಡ್ತಾರೆ? ಹೊರಗಿಂದ ನಿಯಮನ ಮಾಡ್ತಾರೆ ಅಷ್ಟೇ ಹೊರತು ಸ್ವರೂಪ ದೇಹ ಅದು. ದೇವರ ಸ್ವರೂಪ ದೇಹದೊಳಗೆ ಉಳಿದವರಿಗೆ ಯಾರಿಗೂ ಎಂಟ್ರಿ ಇಲ್ಲ. ಯಾರಿಗೆ ಎಂಟ್ರಿ ಇರೋದು? ಪ್ರಾಣದೇವರೇ, ದೇವರಿಗೆ ಮಾತ್ರ. ಆದ್ದರಿಂದ ಉಳಿದು ಹೊರಗಿನಿಂದ ಮಾಡ್ತಾರೆ. ಈ ದೇವರಿಗೆ ಎಂಟ್ರಿ ಆಗ್ತಾರೆ ಅವರು. ಉಳಿದ ದೇಹದಲ್ಲಿ ಎಂಟ್ರಿ ಇದೆ ದೇವತೆಗಳಿಗೆ, ಅಲ್ಲಿಲ್ಲ. ಅದಕ್ಕೆ ನಿಯಾಮಕತ್ವ ಹೋಗೋದಿಲ್ಲ, ಅರ್ಥ ಆಯ್ತಾ? ನಿಯಾಮಕತ್ವ ಹೋಗೋದಿಲ್ಲ, ಹಾಗೇ ಇರುತ್ತೆ. ತಿಷ್ಟಂತಿ ರಾತ್ರಿ, ನಿಯಾಮಕತ್ವ ಹೋಯಿತು ಅಂದರೆ ಸಾಮ್ಯ ಬಂದುಬಿಡ್ತಿತ್ತು. ಸಾಮ್ಯ ಬಂದರೆ ವಿಶಿಷ್ಟಾದ್ವೈತ ಮತ ಆಗೋದು, ಸಾಮ್ಯ ಬರೋದೇ ಇಲ್ಲ. ತಿಷ್ಟಂತಿ ರಾತ್ರ ಸಂದೇಹ ಪರಮಾತ್ಮನಿಜಾಖಿಲಾಹ ಇತಿ ಮುಕ್ತ ವಿವೇಕಿ. ಹಾಗೆ ಇರ್ತಾರೆ, ಪರಮಾತ್ಮನಲ್ಲಿ ಇರ್ತಾರೆ ಹೊರತು ಪರಮಾತ್ಮನೇ ಆಗೋದಿಲ್ಲ. ದೇವರಲ್ಲಿ ಸೇರ್ತಾರೆ ಅಂತ ಪದ ಬಂತು. ದೇವರಲ್ಲಿ ಸೇರ್ತಾರೆ ಅಂತ ಅಷ್ಟು ಐಕ್ಯ ಅನ್ನಬಾರ್ದು. ಮನೆಯೊಳಗೆ ಹೋಗ್ತಾನೆ, ಮನೆಯೊಳಗೆ ಹೋಗ್ತಾನಂದ್ರೆ ಏನಾಯ್ತು? ಈಗ ಮನೆಗೂ ಅವನಿಗೆ ಐಕ್ಯನ, ಮನೆಯೊಳಗೆ ಹೋಗ್ತಾರೆ ಅಷ್ಟೇ. ದೇವರೊಳಗೆ ಹೋಗ್ತಾರೆ ಅಂತ ಹೇಳಿದ್ರು ಕೂಡ ಏನಾಯ್ತು ಅಲ್ಲಿಗೆ? ದೇವರೊಳಗೆ ಹೋಗ್ತಾನೆ ಅಂದರೆ ದೇವ್ರ ಜೊತೆಗಿರ್ತಾನೆ ಹೊರತು ಏನಾಗುತ್ತೆ? ಸಮುದ್ರದೊಳಗೆ ನದಿ ಹೋಯಿತು, ಒಳಗೆ ಹೋದ್ರೂ ಕೂಡ ಏನಾಗಿದೆ ಅದು? ಒಳಗೆ ಹೋದರೂ ಕೂಡ ಮನೆಯೊಳಗೆ ಹೋದ ಮನುಷ್ಯ ಹೇಗೆ ಮನೆಯಿಂದ ಭಿನ್ನನಾಗಿರ್ತಾನೋ ಹಾಗೆ ತತ್ವಣದಲ್ಲಿ ಹೇಳ್ತಾರೆ. ನಹಿ ಗೃಹಂ ಪ್ರವಿಷ್ಟಸ್ಯ ಚ ಗೃಹಸ್ಯ ತತೈಕ್ಯಂ. ತತ್ವಣದಲ್ಲಿ ಹೇಳಿದ್ದಾರೆ ಆಚಾರ್ಯರು, ಮನೆಯೊಳಗೆ ಹೋದವನಿಗೂ ಮನೆಗೂ ಸಂಬಂಧನೋ ಭೇದನೋ ಅಭೇದನೋ? ಭೇದ ಇಲ್ಲೂ ಹಾಗೇನೆ ಭೇದ ಇದೆ. ಇಲ್ಲಿ ಸ್ವರೂಪ ದೇಹದಲ್ಲೇ ಇದೆ ಬಿಂಬ ಪ್ರತಿಬಿಂಬ. ಬಿಂಬ ಪ್ರತಿಬಿಂಬ ಭಾವ ಬೇರೆ, ಅಂತರ್ಯಾಮಿತ್ವ ಬೇರೆ. ಬಿಂಬ ಪ್ರತಿಬಿಂಬ ಮುಕ್ತಿಯಲ್ಲೂ ಉಳಿಯುತ್ತೆ, ದೊಡ್ಡವರಿಗೂ ಚಿಕ್ಕವರಿಗೂ ಹೋಗೋದಿಲ್ಲ. ಅದು ಅಂತರ್ಯಾಮಿತ್ವ ಅಂಬುದು ಇರೋದಿಲ್ಲ. ಈ ದೇಹದೊಳಗೆ ಎಂಟ್ರ್ ಆಗ್ತಾರಲ್ಲ, ಅಲ್ಲಿ ಎಂಟ್ರ್ ಆಗೋ ಪ್ರಸಂಗ ಬರೋದಿಲ್ಲ. ಯಾತಕ್ಕೆ? ಸ್ವರೂಪ ದೇಹ ಅದು. ಅರ್ಥ ಆಯ್ತಾ? ಇವತ್ತು ಉದಾಹರಣೆ ಶರ್ಟ್ ತೆಗಿಬೋದು, ಚರ್ಮ ಆಗಿ ತೆಗಿಲಿಕ್ಕಾಗತ್ತೆ, ಗೊತ್ತಾಯ್ತಾ? ಶರ್ಟ್ ಒಳಗೆ ಪ್ರವೇಶ ಮಾಡೋ, ಚರ್ಮದೊಳಗೆ ಪ್ರವೇಶ ಮಾಡೋಕ್ಕೆ ಇರುವೆಗಳು ಎಲ್ಲಿ ಎಂಟ್ರ್ ಆಗ್ಬೋದು? ಈಗ ಇರುವೆಗಳು ಶರ್ಟ್ ಒಳಗೆ ಎಂಟ್ರ್ ಆಗ್ಬೋದು, ಚರ್ಮದೊಳಗೆ ಆದರೆ ರೋಗ ಬಂತು ಅಂತ ಅರ್ಥ. ಚರ್ಮದೊಳಗೆ ಹೊಲಕ್ಕೆ ಬರೋದಿಲ್ಲ. ಅದೇ ರೀತಿ ಸ್ವರೂಪ ದೇಹದೊಳಗೆ ಎಂಟ್ರಿ ಇಲ್ಲ. ಇದು ದೇಹ ಅಂತ ಶರ್ಟು ಚರ್ಮ ಮಧ್ಯೆ ಎರಡು ದೇಹ ಇದು. ಶರ್ಟಿನ ಮಧ್ಯೆ ಹೋಗ್ಬೋದು, ಎರಡರ ಮಧ್ಯೆ ಹೋಗ್ಬೋದು. ಮೇಲೆ ಸ್ಥೂಲ ದೇಹ ಇದೆ, ಅನಿರುದ್ಧ ದೇಹ ಇದೆ, ಲಿಂಗ ದೇಹ ಇದೆ, ಇದಿದೆ, ಇದೆಲ್ಲ ಒಳಗೆ ಹೋಗ್ಬೋದು. ಅವರು ಎಲ್ಲಿ ಹೊರಗೆ ಬರಲ್ಲ? ಸ್ವರೂಪದೊಳಗೆ ಸಾಧ್ಯ ಇಲ್ಲ. ಆದ್ದರಿಂದ ನಿಯಾಮಕತ್ವ ಮಾತ್ರ ಹೋಗೋದಿಲ್ಲ. ಬಿಂಬ ಪ್ರತಿಬಿಂಬ ಹೋಗೋದಿಲ್ಲ. ಉದಾಹರಣೆಗೆ ಈ ಕರಡಿ ಇನ್ನೊಂದು ಪ್ರತಿಬಿಂಬ ಬಿದ್ದರೆ ಈ ಪ್ರತಿಬಿಂಬದೊಳಗಾದಿಲ್ಲ, ಗೊತ್ತಾಯ್ತಾ? ಆದರೆ ನಿಯಮ ನಿಯಮ ಕುಹವ ಇದೆ. ಈ ಬಿಂಬ ಹೋದರೆ ಪ್ರತಿಬಿಂಬ ಎಲ್ಲ ಹೋಗಿಬಿಡುತ್ತೆ. ಅಂತರ್ಯಾಮಿತ್ವ ಇಲ್ಲದೆ ಹೋದರೂ ಕೂಡ ಏನಿದೆ ಇಲ್ಲಿ? ಬಿಂಬ ಪ್ರತಿಬಿಂಬ ಭಾವ ಇದೆ, ಅದು ಹೋಗೋದೇ ಇಲ್ಲ. ಬಟ್ ಮುಕ್ತಿ ಸಂಸಾರಾವಸ್ಥೆಯಲ್ಲಿ ಏನು ಹೆಚ್ಚು ಡಿಪೆಂಡೆನ್ಸ್ ಇತ್ತಲ್ಲ ಎಕ್ಸ್ಟರ್ನಲ್, ಅದು ಹೊರಟೋಯ್ತು. ಇಂಟರ್ನಲ್ ಡಿಪೆಂಡೆನ್ಸ್ ಮಾತ್ರ ಹೋಗೋದೇ ಇಲ್ಲ. ಅದು ವೆರಿ ಇಂಪಾರ್ಟೆಂಟ್. ಅದು ಕಲಾಭ್ಯಶ್ಚ ಅನ್ಯ ದೇವೇಭ್ಯ ಕರ್ಮ ಪ್ರತ್ಯವರಂ ಯತಃ ಕಲಾಭ್ಯ ಪ್ರತಗುಪ್ತಂ ತತ್ ಪುಷ್ಕರ ಕರ್ಮ ಚೋಚ್ಯತೆ ಇತಿ. ಕಲಾಭ್ಯಶ್ಚ ಅನ್ಯ ದೇವೇಭ್ಯ ಕರ್ಮ ಪ್ರತಿ ಅವರಂ ಯತಃ. ಯಾತಕ್ಕೆ ಕರ್ಮನ ಬೇರೆ ಹೇಳಿಬಿಟ್ರು? ಪಂಚದಶ ಅಂತ ಹೇಳಿ ಕರ್ಮಾಣಿ ಅಂತ ಹದಿನಾರು ಬೇರೆ ಮಾಡಿಬಿಟ್ಟು. ಯಾತಕ್ಕೆ ಅಂದರೆ ಇದು ಭಾರಿ ಕಡಿಮೆ ದೇವತೆ. ಯಾರು? ಪುಷ್ಕರ. ಅದಕ್ಕೆ ಅಲ್ಲಿ ಗುಂಪಿನಲ್ಲಿ ಸೇರಿಸಲಿಲ್ಲ. ಕರ್ಮ ಕಲಾಭ್ಯಶ್ಚ ಅನ್ಯ ದೇವೇಭ್ಯ ಕರ್ಮ ಪ್ರತ್ಯವರಮ್ಯತಃ ಕಲಾಭ್ಯ ಪೃಥಗುಪ್ತಂ ತತ್ ಪುಷ್ಕರ ಕರ್ಮ ಚೋಚ್ಯತೆ. ಪುಷ್ಕರ ಕರ್ಮಾಭಿಮಾನಿ ಯಾರು? ಪುಷ್ಕರ. ಅದೇ ಅದರಲ್ಲಿ ಧನ್ಯಾಶ್ಚರ್ಯ ಉಪಾಖ್ಯಾನದಲ್ಲಿ ಕೂರ್ಮ ಕರ್ಮ ಕೂರ್ಮ ಕರ್ಮಾಭಿಮಾನಿ ದೇವತೆನೇ ಪುರುಷರನ್ನು ಏನಾಗಿದ್ದಾನೆ ಕೂರ್ಮ ರೂಪದಲ್ಲಿ ಅಲ್ಲಿ ಕಂಡ ನಾರದರಿಗೆ. ಅನ್ಯಥಾ ಗತ ಭವಿಷ್ಯಂತಿ ಅಧ್ಯಾಹಾರೋ ದೋಷ. ಇನ್ನು ಅವರೇನು ಅರ್ಥ ಮಾಡ್ತಾರೆ? ಈಗ ಅಧ್ಯಾಹಾರ ಮಾಡ್ಕೋಬೇಕು. ಅಧ್ಯಾಹಾರ ಮಾಡ್ಕೊಳ್ಳೋದು ಅಂದ್ರೇನು? ಕೆಲವು ಪದ ಜಾಯಿನ್ ಮಾಡ್ಕೋತ ಹೋಗ್ಬೇಕು. ಇಲ್ಲದನ್ನು ಸೇರಿಸ್ಕೊಂಡು ಏನಾಯ್ತು ಅಲ್ಲಿಗೆ ದೋಷ? ಅದು ಭಾರಿ ಸಿಹಿದೆ ಮತ್ತು ಸಕ್ಕರೆ ಹಾಕೊಂಡ ಮತ್ತೆ ಭಾರಿ ಸಿಹಿದೆ ಸಕ್ಕರೆ ಹಾಕೊಂಡ್ರೆ ಸಿಕ್ಕಿ ಇಲ್ಲ ಅಂತ ಉಪಚಾರಕ್ಕೆ ಹೇಳಿದ ಅಂತ ಅರ್ಥ. ಭಾರಿ ಸಿಹಿದೆ ಭಾರಿ ಸಿಹಿದೆ ಅಂತ ಹೇಳಿದ್ದು ಬರ್ತಿದ್ದ ಜೊತೆಗೆ ಏನು ಮಾಡಿದ್ಮೇಲೆ ಸಕ್ಕರೆ ಹಾಕೋತಾರೆ. ಕಾರಣ ಏನದಕ್ಕೆ? ನಿಜವಾಗ್ಲೂ ಸಿಹಿ ಇರಲಿಲ್ಲ, ಅದಕ್ಕೆ ಹಾಕ್ಕೊಂಡ ಅಂತ ಅರ್ಥ. ಇಲ್ಲಿ ಗತ ಪದ ಸೇರಿಸ್ಕೊಂಡಿದ್ದೆ ಅದಕ್ಕೆ ಇಲ್ಲದೆ ಹೋಗಿದ್ದು ಸೇರಿಸ್ಕೋಬೇಕು. ಅವ್ನು ಹೇಳೋ ಅರ್ಥ ಇಲ್ಲ ಇಲ್ಲಿ. ಅದಕ್ಕೆ ಏನು ಮಾಡಿದ್ರು ಅವರು? ಸೇರಿಸ್ಕೊಂಡ್ರು. ಹಾಗೆ ಮಾಡಬಾರ್ದು. ದೋಷ ಪ್ರಕ್ಷೇಪ ಅಂತ ಕರೀತಾರೆ ಅದಕ್ಕೆ. ಅಧ್ಯಾಹಾರ ಏನದು? ಪ್ರಕ್ಷೇಪ. ನಚ ಮೂಲ ರೂಪಾಣಿ ಪ್ರತಿ ದೇವತಾ ಇತ್ಯುಚ್ಯಂತೆ ದೇವಾನ. ದೇವತೆಗಳ ಮೂಲ ರೂಪಗಳನ್ನು ಪ್ರತಿ ದೇವತಾ ಅಂತ ಎಲ್ಲೂ ಕರೆಯೋದಿಲ್ಲ. ಪ್ರತಿರೂಪ ಶಬ್ದಬದ್ಧಿ ಪ್ರತಿ ದೇವತಾ ಶಬ್ದ. ಪ್ರತಿರೂಪ ಅಂದ್ರೂ ಒಂದೇ, ಪ್ರತಿ ದೇವತಾ ಅಂದ್ರೂ ಒಂದೇ. ಪ್ರತಿಬಿಂಬ ಅರ್ಥ ಅರ್ಥದಲ್ಲಿ ಬಂದಿರೋದ್ರಿಂದ ಬೇರೆ ಅರ್ಥ ಮಾಡಬಾರದು. ವಿಜ್ಞಾನಾತ್ಮ ಸಹ ದೇವೈಶ್ಚ ಸರ್ವೈಹಿ ಪ್ರಾಣಾಭೂತಾನಿ ಸಂಪ್ರತಿಷ್ಠಂತಿ ಯತ್ರ ಇಮಃ ಕಲಾಹ ಪುರುಷಾಯಣಾಹ ಷೋಡಶ ಕಲಾಹ ಪುರುಷಾಯಣಾಹ ಪುರುಷಂ ಪ್ರಾಪ್ಯ ಹಸ್ತಂ ಗಚ್ಛಂತಿ ಯಥಾ ಸೌಮ್ಯ ಇಮಃ ಸಮುದ್ರಾಯಣಾಹ ಇತಿ ನದೀ ದೃಷ್ಟಾಂತಪೂರ್ವಕಂ ಪುರುಷ ಪ್ರಾಪ್ತಿ ಕಥನಾಚ್ಯ ಮುಕ್ತಾ ದೇವತಾ ಏವ ಉಚ್ಯಂತೆ. ಇಲ್ಲೇನಾಗಿದೆ? ನದಿ ದೃಷ್ಟಾಂತ ಒಂದು, ಅದೇ ರೀತಿ ಹಸ್ತಂ ಗಚ್ಛಂತಿ ಅಂತ ಒಂದು, ಸಂಪ್ರತಿಷ್ಠಂತಿ ಅಂತ ಒಂದು. ಮೂರು ಕಡೆ ಉಪಯೋಗಿಸಿದ್ದಾರೆ. ಸಂಪ್ರತಿಷ್ಠಂತಿ ಪ್ರತ್ಯೇಕ ಉಳಿತಾಯವೆ ಅಂತ ಅರ್ಥ. ಪ್ರತಿಷ್ಠಾಪನೆ ಇರೋದು ಇಡೋದು ಉಳಿತಾವೆ ಅಂತ ಆಯ್ತಲ್ಲ, ಇಲ್ಲಿ ನಾಶ ಆದವು. ಈಗ ಪ್ರಾಪ್ಯ ಅಸ್ತಂ ಗಚ್ಚಂತಿ ಕಾಣದಾಗ್ತಾರೆ ಅಂತ ಆಯ್ತು ಹೇಳಿತು. ಒಂದಾಗ್ತಾರೆ ಅಂತ ಹೇಳಿಲ್ಲ. ಸೂರ್ಯ ಅಸ್ತನಾಗ್ತಾನೆ ಅಂದರೆ ಸೂರ್ಯ ಐಕ್ಯ ಹೊಂತಾನೆ ಅಂತ ಅರ್ಥ ಅಲ್ಲ, ನಮಗೆ ಕಾಣೋದಿಲ್ಲ ಅಂತ ಅರ್ಥ. ಅದೇ ರೀತಿ ಸಮುದ್ರದಲ್ಲಿ ನದಿ ಇರುತ್ತೆ ಅಂತ ಹೇಳಿದರೆ ಅಲ್ಲಿ ಪ್ರತ್ಯೇಕ ಇರುತ್ತೆ ಅಂತ ಅರ್ಥ, ಸಮುದ್ರನೇ ಆಗೋದಿಲ್ಲ ಅಂತ ಅರ್ಥ. ಈ ಮೂರು ದೃಷ್ಟಾಂತಗಳು ಏನು, ಮೂರು ವಾಕ್ಯಗಳು ಏನು ಹೇಳ್ತಾ ಇವೆ? ಭೇದನೆ ಹೇಳ್ತಾ ಇವೆ. ಮತ್ತೊಂದು ಬಂದಿರೋ ಪ್ರಸಕ್ತಿ ಯಾರ್ದು? ಮುಕ್ತರ ಪ್ರಸಕ್ತಿ. ಆದ್ದರಿಂದನೇ ಸಪ್ರಾಣ ಮಸೃಜತ ಇತ್ಯಾದೇಶ್ಚ ಪುರುಷೋ ಭಗವಾನ್. ಅದು ಬಂದಿರತಕ್ಕಂಥ ಪುರುಷ ನಾರಾಯಣ. ಈ ಕ್ರಮ ಹೀಗಿದೆ, ದೇರ್ಫೋರ್ ಐಕ್ಯಕ್ಕೂ ಅದಕ್ಕೂ ಅವಕಾಶವೇ ಇಲ್ಲ ಅಂಥೇಳಿ ಮುಂದಿನ ಶ್ಲೋಕದಲ್ಲಿ ಮತ್ತಿನ್ನೂ ಕ್ಲಿಯರ್ ಮಾಡ್ತಾರೆ. ಯಥಾ ನದ್ಯಃ ಚಂದಮಾನಾಃ ಸಮುದ್ರಾಯಣಾಃ ಸಮುದ್ರಂ ಪ್ರಾಪ್ಯ ಅಸ್ತಂ ಗಚ್ಛಂತಿ. ನೋಡಿ, ಸೂರ್ಯಾಸ್ತ ಹೇಗೋ ಸಮುದ್ರ ನದಿಗಳ ಅಸ್ತ. ಸೂರ್ಯಾಸ್ತ ಏನಾಯಿತು? ಸೂರ್ಯ ಕಾಣೋದಿಲ್ಲ. ನದಿ ಅಸ್ತ ಆಗೋದಂದ್ರೆ ಏನು? ನದಿ ಕಾಣೋದಿಲ್ಲ ಅಷ್ಟೇ. ಅಸ್ತ ಶಬ್ದಕ್ಕೆ ಅದರ್ಶನ ಅಂತ ಅರ್ಥನೇ ಹೊರತು ನಾಶ ಅಂತ ಅರ್ಥ ಅಲ್ಲ. ನಾಮರೂಪೇ ವಿಹಾಯ ಉಳ್ಕೋಬಾರ್ದು. ನಾಮರೂಪೇ ಅವಿಹಾಯ, ಹೆಸರು ಹೋಗಲಿಲ್ಲ, ರೂಪನೂ ಹೋಗಲಿಲ್ಲ. ತಥಾ ವಿದ್ವಾನ್ ನಾಮರೂಪಾತ್ ವಿಮುಕ್ತ. ಅದೇ ರೀತಿಯೇ ಜ್ಞಾನಿಯಾದವನು ನಾಮರೂಪಾತ್ ವಿಮುಕ್ತ ಅಂದರೆ ಬಿಡುಗಡೆ ಹೊಂದದೇನೆ ಅಂತ ಅರ್ಥ. ವಿಶೇಷೇಣ ಮುಕ್ತ ಅಂತ ಅರ್ಥ ಮಾಡಬಾರ್ದು. ಗೊತ್ತಾಯ್ತು? ಮುಕ್ತನ ಏನಾಗಲಿಲ್ಲ ಅವನೀಗ, ಅವಿಮುಕ್ತ. ಮುಕ್ತರ ವಿಷಯ ಏನಾಗ್ತಾನೆ ಅಂತ ಕೇಳಿದರೆ ವಿಶೇಷವಾಗಿ ಭಿನ್ನನೆ ಆಗಿರ್ತಾನೆ ಹೊರತು ಐಕ್ಯ ಹೊಂದೋದಿಲ್ಲ. ಪರಾತ್ಪರಂ ಪುರುಷ ಮುಪೈತಿ ದಿವ್ಯಂ. ಪರಾತ್ಮ ನೋಡಿ, ಉಪೈತಿ ಪದ ಇದೆ, ಮತ್ತೆ ಹತ್ರ ಹೋಗ್ತಾನೆ. ಇನ್ನೇನು ಹೇಳಬೇಕು ಇದಕ್ಕೆ? ಉಪೈತಿ ಅಂದರೆ ಹತ್ರ ಹೋಗ್ತಾರೆ, ಒಂದಾಗ್ತಾನೆ ಅಂತ ಅರ್ಥನ? ಉಪೈತಿ ಶಬ್ದ ಅದೇ ಕ್ಲಿಯರ್ ಮಾಡಿಬಿಟ್ಟಿದೆ ಅಲ್ಲೇ. ಸಾಮ್ಯ ಎಲ್ಲ ಅದೇ ಪದಗಳೇ. ಅಗಮ್ಯನ ಅಗಮ್ಯನಾಮ ರೂಪತ್ವಾತ ಮುಕ್ತೈರ್ ಮುಕ್ತಿಗಾ ನರಾಹ ವಿಹೀನ ನಾಮರೂಪಾಸ್ತು ನಹಿ ತದ್ರಹಿತತ್ವತಃ. ಮುಕ್ತರಿಗೆ ನಾಮರೂಪಗಳಿಲ್ಲ ಅಂತಲ್ಲ, ಅಗಮ್ಯ ನಾಮ ರೂಪತ್ವಾತ್ ನಮಗೆ ತಿಳಿಲಿಕ್ಕಾಗೋದಿಲ್ಲ, ನಮಗೆ ಅವರ ನಾಮನೂ ಗೊತ್ತಾಗೋದಿಲ್ಲ, ಆ ಗುಂಪಿನಲ್ಲಿ ಗೊತ್ತಾಗೋದಿಲ್ಲ, ಅದೇ ರೀತಿಯಲ್ಲಿ ಅವರ ರೂಪನೂ ನಮಗೆ ಕಾಣೋದಿಲ್ಲ. ಅದಕ್ಕೇನಂತ ಕರೀತಾರೆ? ನಾಮರೂಪ ಇಲ್ಲದವರು ಅಂತ ಕರೆದರೆ ಹೊರತು ನಾಮರೂಪ ನಮಗೆ ಗೊತ್ತಾಗಲಿಲ್ಲ ಎಂಬ ಅರ್ಥ ಹೇಳಿದ್ದೆ ಹೊರತು ಹೋಗೇ ಬಿಟ್ಟಿದೆ ಅಂತ ಅರ್ಥ ಹೇಳಲಿಲ್ಲ. ಅಸೇರಿ ಇರೋ ಯಥಾ ವಾಯು ಸಾಮಾನ್ಯಾಗಮ್ಯ ದೇಹತಃ ಏವಂ ನದ್ಯ ಪ್ರಮುದ್ರಾಸ್ಥಾ ಸಾಮಾನ್ಯಾಗಮ್ಯ ರೂಪತಃ ಅಶರೀರೋ ಯಥಾ ವಾಯು ಸಾಮಾನ್ಯ ಅಗಮ್ಯ ಅಗಮ್ಯ ದೇಹತಃ ವಾಯುದೇವರಿಗೆ ಅಶರೀರ ಅಂತ ಕರೀತಾರೆ. ಅದಕ್ಕೆ ಸಾಮಾನ್ಯವಾಗಿ ಅಗಮ್ಯ ದೇಹವರು, ಈ ದೇಹ ಇಲ್ಲ, ಗಾಳಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅದು ಅಗಮ್ಯ ಅಂತ ಹೇಗೋ ಇಲ್ಲ ಅಂತಲ್ಲ ಗಾಳಿ, ಅಗಮ್ಯ ಅಂದರೆ ಇಲ್ಲ ಅಂತಲ್ಲ, ಕಾಣೋದಿಲ್ಲ ಅಂತ ಅರ್ಥ. ಅದೇ ರೀತಿಯೇ ಏವಂ ನದ್ಯ ಸಮುದ್ರಸ್ಥಾಹ ಸಾಮಾನ್ಯ ಅಗಮ್ಯ ರೂಪತಃ, ಸಾಮಾನ್ಯರಿಗೆ ಅದ್ರ ರೂಪ ರಾಮ ಎರಡು ಗೊತ್ತಾಗೋದಿಲ್ಲ, ಎಕ್ಸ್ಪರ್ಟ್ಸ್ ಬೇಕು ಅದಕ್ಕೆ, ಗೊತ್ತಾಯ್ತಾ. ಇವತ್ತು ಇವತ್ತು ಏನು ಮಾಡ್ತಾರೆ, ಹಾಲಲ್ಲಿ ನೀರು ಸೇರಿಬಿಟ್ರೆ ಅಥವಾ ನೀರಿದಾಗಿ ಡಿಸ್ಟಿಲ್ ಮಾಡಿಬಿಟ್ಟಾಗ ಏನಾಗುತ್ತೆ, ಅದು ಮಿಕ್ಸ್ ಆಗಿ ವಾಪಸ್ ತೆಗೆದುಬಿಡ್ಬೋದು. ಡಿಸ್ಟಿಲ್ ಮಾಡಿದ್ರೆ ಮಾತ್ರ ಗೊತ್ತಾಗಲಿಲ್ಲ, ಡಿಸ್ಟಿಲ್ ಮಾಡಿದಾಗ ಏನಾಗುತ್ತದೋ ಕ್ಲಿಯರ್ ಸಪ್ರೇಟ್ ಮಾಡೋದು. ಡಿಸ್ಟಿಲ್ ಮನೆಯಲ್ಲಿ ಮಾಡಿಕೊಳ್ಳೋಕ್ಕಾಗುತ್ತೆ ಎಲ್ರಿಗೂ ಕೂಡ, ಲ್ಯಾಬೊರೇಟ್ರಿಲಿ ಸಾಧ್ಯ. ಅದೇ ರೀತಿಯಲ್ಲಿ ಸಾಮಾನ್ಯರಿಗೆ ಗೊತ್ತಾಗೋದಿಲ್ವೇ ಹೊರತು ಜ್ಞಾನಿಗಳಿಗೆ ಗೊತ್ತಾಗುತ್ತೆ ಅಲ್ಲೂ ಕೂಡ. ಯಾವುದಕ್ಕೆ ಎಲ್ಲಿದೆ ಅಶರೀರ ಅಂದ್ರೆ ಏನು, ಇಲ್ಲಿದೆ ಎಲ್ಲಿದೆ ಅಶರೀರೋ ಯಥಾ ವಾಯುದೇವರಿಗೆ ಏನಿಲ್ಲ ಶಶರೀರ, ಎಂಥವ ಶರೀರ ಇಲ್ಲ, ಮೂರ್ತ ಶರೀರ ಇಲ್ಲ, ಮೂರ್ತ ಅಮೂರ್ತ ಅಂತ ಬರಲಿಲ್ಲ, ಮೂರ್ತ ಪಿತೃ ಅಮೃತ ಪಿತೃ ಅಂತ ಕರೆದ. ಆಕಾಶವಾಯುಗಳಿಗೆ ಏನಿಲ್ಲ, ಅವು ಅಮೂರ್ತ ಅವೆರಡು ಕೂಡ. ಪೃಥ್ವಿ ಆಪ್ ತೇಜಸ್ ಏನು, ಪೃಥ್ವಿನ ತೋರಿಸ್ಬೋದು, ತೇಜಸ್ಸನ್ನು ತೋರಿಸ್ಬೋದು, ಬೆಂಕಿನ ನೀರನ್ನ ತೋರಿಸ್ಬೋದು, ಗಾಳಿ ತೋರ್ಸಕ್ಕೆ ಬರೋದಿಲ್ಲ, ಆಕಾಶ ತೋರ್ಸಕ್ಕೆ ಬರೋದಿಲ್ಲ, ಏನವು ಇದೆ ಅಮೂರ್ತ. ಗಾಳಿ ಇರೋದು ನಮಗೆ ಗೊತ್ತು, ಮೈ ಗಾಳಿ ಬೀಸಿದ ತಕ್ಷಣ ಹಾಯ್ ಅಂತ ಅನ್ನಿಸ್ತಾರೆ, ಗೊತ್ತಾಯ್ತಾ, ಅಮೂರ್ತ ಅಂತಾರೆ ಆ ಶರೀರ ಅಂದರೆ ಅಮೂರ್ತ. ಅದಕ್ಕೆ ಸಾಮಾನ್ಯ ಅಗಮ್ಯ ದೇಹ ಅಂತ ಹೇಳ್ತಾರೆ. ಅಮೂರ್ತ ಅಂದರೆ ಏನದಕ್ಕೆ, ಸಾಮಾನ್ಯ ಅಗಮ್ಯ ದೇಹ. ಅಮೂರ್ತ ಪಿತೃಗಳು ಕಣ್ಣಿಗೆ ಕಾಣಲಿಲ್ಲ, ಅವರೇ ನೋಡಿದಾಗ ಗೊತ್ತಾಯ್ತು, ಭಾಳ ಸೂಕ್ಷ್ಮ ಇದ್ರಲ್ಲ, ತಪ್ಪು ತಿಳ್ಕೊಂಬಿಟ್ಲಾಕೆ ಅಚ್ಚೋದ, ಆಮೇಲೆ ತೂಪ ತೋರಿಸ್ದಾಗ ಗೊತ್ತಾಯ್ತು ಸಾಮಾನ್ಯ ಅಗಮ್ಯ ದೇಹ ಅದು. ದೇವರದ್ದು ಸರ್ವಥ ಅಗಮ್ಯ ದೇಹ, ದೇವರ ದೇಹ ಅಪ್ರಾಕೃತವಾದ್ದರಿಂದ ಏನು ಮಾಡಿದ್ರು ಕಾಣಿಸೋದಿಲ್ಲ. ದುಷ್ಟ ಅಂತ ಹಿಂದೆ ಕೊಟ್ಟಿದ್ದಾರೆ, ದೇವರ ಅಪ್ರಾಕೃತ ಅಂದರೆ ಆಕಾಶವಾಯು ಇದ್ದಾಗ ಅಂತ ಕೇಳಿದರೆ ಅಲ್ಲ ಅಂತ ಹೇಳಿದರು. ಆಕಾಶವಾಯುಗಳಿಗೆ ಏನಿದೆ, ದೇಹ ಇದೆ, ನಮಗೆ ಕಾಣೋದಿಲ್ಲ ಅಷ್ಟೇ. ಪರಮಾತ್ಮನಿಗೆ ಎಂಥ ದೇಹ ಇಲ್ಲ, ಪ್ರಾಕೃತ ಇಲ್ಲೇ ಇಲ್ಲ ಪೂರ್ತಿಯಾಗಿ, ಇರೋ ಎಂಥ ದೇಹದ ಜ್ಞಾನಾನಂದಮಯ ದೇಹ. ಆಕಾಶವಾಯುಗಳಿಗೆ ಏನಂತ ಹೇಳೋದಿಲ್ಲ, ನಾವು ಅದನ್ನು ಅಮೂರ್ತ ಅಂತ ಹೇಳ್ತೇವೆ ಹೊರತು ಜ್ಞಾನಾನಂದಮಯ ಅಂತ ಹೇಳೋದಿಲ್ಲ. ಸ್ವಕೀಯ ಮುದ ಹೌದು ಹೌದು ಹೌದು, ಯಾವುದನ್ನು ಹೆಂಗೆ ಉಪಯೋಗ ಮಾಡಿದ್ದೆ, ಮೂರು ಮಾಡೋಕೆ ಬಂದರೆ ಉಪಯೋಗ ಮಾಡೋಕೆ ಬರೋದು, ಎಲ್ಲಿ ಬರಲ್ಲ ನಮಗೀಗ ಹೇಳಿಲ್ಲ ಈಗ ಓದೋ ಎಷ್ಟೋ ಸರ್ತೆ. ವಾದಿರಾಜ ಸ್ವಾಮಿ ಕಥೆ ಇದೆ, ಪುರಂದರಾಸರ ಕಥೆ ಇದೆ, ಏನಿದೆ ಎಲ್ಲ ಊಟ ಎಲ್ಲ ಮಾಡಿಬಿಟ್ರು, ಯಾರೋ ನೋಡ್ತಾ ಇದ್ದ, ಓ ಇರು ತಿಂದ ಹೇಳ್ತೀರಿ, ಸ್ನಾನ ಕೂಡ ಮಾಡಿಲ್ಲ ಇವ್ರು, ಗೊತ್ತಾಯ್ತು ಸಿಕ್ಕಿಬಿಡ್ತಾರೆ ಇವತ್ತು ಅಂತೇಳಿ ಆದರೂ ಕನ್ಫರ್ಮ್ ಮಾಡ್ಕೊಬೋಣ ಅಂತ ಹೋದ. ಗೊತ್ತಾಯ್ತಾ, ಊಟ ಮುಗಿಸೇಬಿಟ್ರು, ಸ್ನಾನ ಕೂಡ ಮಾಡೇ ಇದ್ದಿಲ್ಲ, ಊಟ ಮುಗಿಸೇಬಿಟ್ರು ಸಿಕ್ಕರು ವಾದಿರಾಜ ಸ್ವಾಮಿಗಳು. ಇವ್ರ ಬಗ್ಗೆ ಅವ್ರ ಇಬ್ಬರಿಗೂ ಕಥೆ ಇದೆ ಅದು. ತಕ್ಷಣ ಏನು ಮಾಡಿದ್ರು, ಅವ್ರು ವಾಚ್ ಮಾಡ್ದ, ಇನ್ನು ಸ್ವಲ್ಪ ನೋಡೇ ಹೇಳೋಣ ಅಂತ ಹೋದ. ಸೀದಾ ನದಿ ಹತ್ರ ಹೋದವರು, ಊಟ ಮಾಡಿದ್ರೆ ತೆಗೆದಿಟ್ಬಿಟ್ರಲ್ಲ ಸಪ್ರೇಟಾಗಿ, ಯಾವುದಕ್ಕೆ ಅನುಕೂಲ ಅದು, ನಮಗೆ ಈ ಕಥೆಗೆ ಅನುಕೂಲ ಅದು, ನದಿ ಸ್ನಾನದ ಕಥೆಗೆ ಇಲ್ಲ, ತೆಗಲಕ್ಕೆ ಅದು ಒಂದೇ ಆಗಿಬಿಟ್ಟು ತೆಗೆ ಚಾನ್ಸೇ ಇರಲಿಲ್ಲ, ಬೇರೆ ಇತ್ತು. ಅದಕ್ಕೆ ಸಾಮಾನ್ಯ ಆಗಮ್ಯ ಹೇತು ತಹ, ಸಾಮಾನ್ಯರಿಗೆ ಬರೋದ್ರಲ್ಲಿ ಯಾರಿಗೆ ಬರುತ್ತದ, ಇವರಿಗೆ ಗೊತ್ತಾಗುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಕ್ಲಿಯರಾಗಿ ತಿಳಿಯೋ ಅಂಶ ಅದು. ಇವತ್ತು ಚಿಕ್ಕ ಮಕ್ಕಳಿಗೆ ಬಾಳೆಹಣ್ಣು ಕೊಡಿ ತಿಳ್ಕೊಳ್ಳಿ, ಸುರ್ಲಿಕ್ಕೆ ಬರಲ್ಲ ಅದಕ್ಕೆ, ಮೋಸಂಬಿ ಸುರ್ಲಿಕ್ಕೆ ಬರೋದಿಲ್ಲ, ಆದರೆ ದ್ರಾಕ್ಷಿದಿಂದ ಆಗಿಬಿಡುತ್ತೆ, ಟಿಕ್ ಟೊಂಟಿ ಸುಖ ತೊಗೊಂಡ್ಬಿಡುತ್ತೆ, ಯೋಚನೆ ಇಲ್ಲ. ಆದರೆ ಇದನ್ನು ತೊಗೊಬೇಕು, ಅದು ದೊಡ್ಡವ್ರು ಏನು ಮಾಡ್ತಾರೆ ಅಂದ್ರೆ ಬಿಡಿಸ್ತಾರೆ. ಅದಕ್ಕೆ ಸಾಮಾನ್ಯರಿಗೆ ಗೊತ್ತಾಗೋದಿಲ್ವ ಹೊರತು ಇವರಿಗೆ ಗೊತ್ತಾಗುತ್ತೆ. ಅಂದರೆ ಏನಾಗಿಲ್ಲ, ಅಲ್ಲಿ ವಸ್ತು ಇದೆ, ನಮಗೆ ಗೊತ್ತಾಗಲ್ಲ ಅಂತ ಒಪ್ಕೋಬೇಕೆ ಹೊರತು ಏನಂತ ಹೇಳಬಾರ್ದು, ಅದನ್ನೀಗ ನಾಶ ಆಯಿತು ಅಂತ ಹೇಳಬಾರ್ದು, ಐಕ್ಯ ಹೊಂತು ಅಂತ ಹೇಳಬಾರ್ದು. ಸ್ವಕೀಯ ಮುದಕಮ್ ನದ್ಯ ಸಮುದ್ರ, ಸಾಲ್ಟ್ ವಾಟರ್ ಇದೆ, ಈಗ ಒಳ್ಳೆ ಕ್ಲೀನ್ ವಾಟರ್ ಇತ್ತು, ಫಸ್ಟ್ ಕ್ಲಾಸ್ ಸ್ವೀಟ್ ವಾಟರ್, ಉಪ್ಪು ಹಾಕಿದ, ಉಪ್ಪು ನೀರು ಆಗೋಯ್ತು. ಈಗ ಡಿಸ್ಟಿಲ್ ಮಾಡಿದ್ರೆ ಏನು ಮಾಡೋದು ಮತ್ತೆ, ಈಗ ಉಪ್ಪೆಲ್ಲ ಸಪ್ರೇಟ್ ತೆಗಿಬೋದು ಮತ್ತೆ, ಬಟ್ ಸುಮ್ಮನೆ ಬರೀ ಕೈಲಿ ತೆಗಲಕ್ಕೆ ಬರಲ್ಲ, ಅದನ್ನು ಸಾಮಾನ್ಯ ಕೈಲಿ ತೆಗಲಕ್ಕೆ ಬರಲ್ಲ, ಅದರಿಂದ ತೆಗಲಕ್ಕೆ ಬರೋದು. ಅದೇ ರೀತಿ ಜ್ಞಾನಿಗಳ ಕಣ್ಣಿಗೆ ಕಾಣುತ್ತೆ ಹೊರತು ಸಾಮಾನ್ಯರ ಕಣ್ಣಿಗೆ ಕಾಣೋದಿಲ್ಲ. ರಾಯರು ಏನು ಮಾಡಿದ್ರು, ಏನು ಇಟ್ಟಿದ್ರು ಅವರು, ಹಣ್ಣು ಎಲ್ಲ ಇಟ್ಟರು, ಮುಚ್ಚಿದ್ದಾನೆ ಗೊತ್ತಾಗಿದೆ ಅವರಿಗೆ, ಮುಚ್ಚಿದ್ರು ಕಂಡಿದ್ರು, ಸಾಮಾನ್ಯರು ಮುಚ್ಚಿದ್ರೆ ಕಾಣೋದಿಲ್ಲ. ಅದನ್ನೇನು ಮಾಡಿ ಚೇಂಜ್ ಮಾಡಾಕ್ಬಿಟ್ರು ಅವರು, ಇವ್ರಿಗೆ ಹೇಗೆ ಗೊತ್ತಾಗೋದು, ಭಾಳ ಆಶ್ಚರ್ಯ. ಕಂಡಿದ್ದೊಂದು ಚೇಂಜ್ ಮಾಡಿ, ಎರಡೆರಡು ಆಶ್ಚರ್ಯ ಆಯ್ತು ಅವ್ರ ಬಗ್ಗೆ. ಅದಕ್ಕೆ ಅಂತ ಒಬ್ಬ ದಿವ್ಯದೃಷ್ಟಿ ಸಾರ್, ಉಳಿದಿಗೆ ದಿವ್ಯದೃಷ್ಟಿ ಕೊಡ್ಬೇಕಾದ್ರೆ ಅವ್ರಿಗೆ ಏನಿತ್ತು, ದಿವ್ಯದೃಷ್ಟಿ ಇತ್ತು, ಇಲ್ದ್ರೆ ಕೊಡ್ತಿದ್ರು ಹಾಗೆ, ಅವ್ರಿಗೆ ಹೇಳಿದ್ರು ಇವರು ಕೊಡೋದೇನು ಅಂತ. ಕಣ್ಣು ಕಾಣದೆ ಅಂತ ಒಂದು ಆಪರೇಷನ್ ಮಾಡಿದ ಗತಿ ಏನಾಗುತ್ತೆ, ಮಾಡಿದವ್ರು ಕಣ್ಣು ಕಾಣುತ್ತೆ ಅಂತ ಕೇಳಬೇಕಾಗಿಲ್ಲ. ಅದೇ ರೀತಿಯೇ ಅದು ಸರಿ ಇದೆ. ಸ್ವಕೀಯ ಬುಧ ಕಮ್ನದ್ಯ ಸಮುದ್ರೇ ದೈವ ಜಾನತೆ ವಾಯುಸ್ತು ತತ್ ಪೃಥಕ್ ಜಾತ್ವ ಮೇಘೇ ಕೃತ್ವ ಪ್ರವರ್ಷತಿ. ಅದನ್ನು ಕ್ಲಿಯರ್ ಮಾಡ್ತಾರೆ ನೋಡಿ. ಸ್ವಕೀಯ ಮುದಕ ಹಾಗಿದ್ರೆ ಯಾರಿಗೂ ಕಾಣೋದಿಲ್ಲ ಅಂತ ಕೇಳಿದರೆ ಇಲ್ಲ, ಸ್ವಕೀಯ ಮುದಕಂ ನದ್ಯ ಸಮುದ್ರೇ ದೈವ ಜಾನತೆ. ಆ ಎಷ್ಟು ಮಟ್ಟಿಗೆ ಬೆರೆತಿರುತ್ತೆ ಅಂದರೆ ಹೇಳ್ತಾರೆ, ಭಾಳ ಇಂಪಾರ್ಟೆಂಟ್ ಇದು. ಗಂಗಾ ನೀರು ಸಪ್ರೇಟಾಗಿ ಎಲ್ಲ ಇದೆ, ಆದರೆ ಗಂಗಾದೇವಿನ ಕಳಿಸಿದ್ರೆ ತೊಗೊಳಕ್ಕೆ ಬರಲ್ಲಂತ ವಾಪಸ್ಸು, ಅರ್ಥ ಆಯ್ತಾ. ನಾವು ಪೋಸ್ಟ್ ಬಾಕ್ಸಲ್ಲಿ ಹಾಕಿ ಲೆಟರ್ ತೊಗೊಳಕ್ಕೆ ಬರಲ್ಲ ನಮಗೆ, ಓದ್ತಾನೆ ಮೂದೋಗಿ ತಲೆಗೆ, ಏನು ಮಾಡಬೇಕು, ಅವನು ಓಪನ್ ಮಾಡೋದ್ರೆ ತೆಲೆಗೆ ಬರಲ್ಲ. ನಾವು ಓಪನ್ ಮಾಡಿದ್ರೆ ಮತ್ತಿನ್ನೊಂದು ಇದಾಗ್ತದೆ, ಅವನು ಬಂದು ಓಪನ್ ಮಾಡಿಕೊಡ್ಬೇಕಷ್ಟೇ. ನಾವು ಹಾಕಿದ್ರೆ ಮೂದೋಯ್ತು ಕತೆಗೆ, ಜಾರಿ ಬಿದ್ದರೂ ಮುಗೀತು. ಅದೇ ರೀತಿಯೇ ಗಂಗಾದಿಗಳಿಗೂ ಕೂಡ ತಾವು ಹಾಗೆ ತಮ್ಮ ನೀರು ತಮಗೆ ಗೊತ್ತಾಗಲ್ಲಂತದನ್ನು ಅಷ್ಟು ಸೂಕ್ಷ್ಮ ಸೇರಿಕೊಂಡಿರುತ್ತದೆ. ನಮ್ಮದೇ ವಸ್ತ್ರ ಗೊತ್ತಾಗೋದಿಲ್ಲ ಎಷ್ಟೋ ಸಲ ನಾವೇ ಹಾಕಿದ ಪದಾರ್ಥ, ಉದಾಹರಣೆ ನಮ್ಮ ಕೈಯಲ್ಲಿ ಒಂದು ಇದ್ಕೊಳ್ಳೋಣ, ಚಿಕ್ಕ ಅಕ್ಕಿ ಕಾಳು ನಮ್ಮ ಕೈಯಲ್ಲಿ ಕೊಡೋಣ, ಅದನ್ನು ದೊಡ್ಡ ಅಕ್ಕಿ ರಾಶಿಯಲ್ಲಿ ಹಾಕಿಬಿಡೋಣ, ಅದನ್ನೇ ತೆಗೊಳ್ಳೋಕ್ಕಾಗುತ್ತಾ ಈಗ? ಅದಿದೆಯೋ ಇಲ್ವೋ? ಇದೆ, ಅದನ್ನೇ ತೆಗೊಳ್ಳೋಕ್ಕಾಗೋದಿಲ್ಲ. ನಾವೇ ಹಾಕಿರ್ಬೋದು, ಬಟ್ ಯಾವಾಗ ಗುರುತು ಮಾಡಿಕೊಂಡ್ರೆ ಸಿಗುತ್ತಲ್ಲ, ಸಿಗೋದಿಲ್ಲ. ಅದೇ ರೀತಿಯಲ್ಲಿ ಎಷ್ಟೋ ಸರ್ತಿ ಒಂದೇ ರೀತಿ ಬಟ್ಟೆಗಳಿದ್ದಾಗ ಹೋಗಿರ್ತಾರಲ್ಲ, ಪಂಚಗಳು ಎಕ್ಸ್ಚೇಂಜ್ ಮಾಡ್ಕೊಂಡು ಒದ್ದಾಡ್ತಿರ್ತಾರೆ, ಗೊತ್ತಾಗದೇ ಗೊತ್ತಿರೋ ಕೆಲವು ಪರ್ಪಸ್ಲಿ ಮಾಡ್ಕೋತಾರೆ, ಆ ವಿಚಾರ ಬೇರೆ. ಹಳೆ ಹಳೆದ್ರೆ ಟ್ವಸ್ ತೊಗೊಂಡೋಗ್ತಾರೆ, ಚಪ್ಪಲಿ ತೊಗೊಂಡೋದಾಗೆ ಕೆಲವ್ರು ಗೊತ್ತಿಲ್ಲದೆ ತೊಗೊಳ್ತಾರೆ. ಆ ರೀತಿ ಸಮುದ್ರಕ್ಕೂ ಗೊತ್ತಾಗಲ್ಲ, ಯಾಕೆಂತ ಕೇಳಿದರೆ ಸೂಕ್ಷ್ಮ ಆಗ್ತಾ ಬಂದಾಗ ಅದಕ್ಕೂ ಗೊತ್ತಾಗಲ್ಲ. ಉದಾಹರಣೆಗೆ ನಮ್ಮ ಕ್ಲಾಸಲ್ಲಿ ಒಂದು ಹುಡುಕೊಂಡು ಬರ್ತಾರೆ, ಮೇಷ್ಟ್ ಇರ್ತಾನೆ, ಈಗ ನಮ್ಮ ಹುಡುಗ ಇದನ್ನು ಕರಿ ಅಂತಾರೆ, ಯಾರಪ್ಪ ನೋಡಿ ಹುಡುಗನ ಅಂತ ಹೇಳಿದ್ದಾರೆ. ಇವ್ನು ಮೇಷ್ಟ್ರಾಗಿರ್ಬೋದು, ಹುಡುಗನ ನೋಡಿರ್ಬೋದು, ಆ ರೀತಿ ಐಡೆಂಟಿಟಿ ಇಲ್ಲ. ಅವ್ರು ವಿದ್ಯಾರ್ಥಿಯಾಗಿ ಅವನಿಗೆ ಗೊತ್ತಿದೆ, ಬಟ್ ಯಾರ ಭಾಗ ಇತ್ಯಾದಿ ಅವನಿಗೆ ಗೊತ್ತಿಲ್ಲ. ಅಂದರೆ ಸರ್ವಾತ್ಮನ ಗೊತ್ತಿರಬೇಕಾಗಿಲ್ಲ. ವಾಯುದೇವರು ಮಾತ್ರ ಏನದು? ಅದಕ್ಕೆ ಹೇಳಿದ್ರು ಮತ್ತು ಸ್ವರೂಪ ವಿಜ್ಞೇನ ಪ್ರಾಥಮಿಕ, ಎಲ್ಲರ ಸ್ವರೂಪ ಗೊತ್ತಿರೋದು ಯಾರಿಗೆ? ವಾಯುದೇವರಿಗೆ. ಹೌದು, ಫೋರ್ಸ್ ಇರುತ್ತಲ್ಲ, ಫೋರ್ಸ್ ಇರುತ್ತಲ್ಲ, ಆ ಫೋರ್ಸ್ಗೆ ಹೋಗುತ್ತೆ. ಉದಾಹರಣೆ ನೀವೇ ನೋಡಿ, ಜೋರಾಗಿ ಓಡಿ ಬರ್ತಾರೆ ಗುಂಪಲ್ಲಿ, ಗೊತ್ತಾಯ್ತಾ? ಜೋರಾಗಿ ಓಡಿ ಬಂದಾಗ ಏನಾಗುತ್ತೆ, ಸ್ಪೀಡಿಗೆ ಏನು ಮಾಡ್ತಾನೆ, ಮೊಮೆಂಟಮ್ ಗ್ಯಾದರ್ ಆಗಿರುತ್ತೆ, ಏನು ಮಾಡ್ತಾನೆ ಅವನು? ಸ್ವಲ್ಪ ದೂರ ಹೋಗ್ತಾನೆ. ಸೊ ಸೌದಿ ಎಲ್ಲಿವರೆಗೆ ಹೋಗುತ್ತದೆ ಗಂಗಾ ನದಿ? ಈಗ ಅದು ತನ್ನ ಸ್ಕೆಪ ಅಲ್ಲಿ ಮೊದ್ಕಡೆ ಸ್ಟಾಪ್ ಆಗುತ್ತೆ ಅಷ್ಟೆ. ಅದಕ್ಕೆ ಇನ್ನೊಂದು ಪಾಯಿಂಟ್ ಕೂಡ ಇದೆ, ಸಮುದ್ರದಲ್ಲ ಹೋಗ್ತಾರಲ್ಲ, ನೀರು ತೊಗೊಂಡು ಹೋಗ್ತಾರೆ ಸಮುದ್ರದಲ್ಲಿ ಹೋಗೋರೆಲ್ಲ, ಆಮೇಲೆ ನೀರು ಆಗೋಗ್ಬಿಡುತ್ತೆ. ಏನು ಮಾಡ್ತಾರೆ ಅವರು? ಒಳಗಿಂದ ನೀರು ತೆಗಿತಾರೆ, ಗೊತ್ತಾಯ್ತು? ಒಳಗಿಂದ ಒಳಗಿಂದ ನೀರು, ಸಿಹಿ ನೀರು ಇಲ್ಲವರು ಎಲ್ಲಿ ತೆಗಿತಿದ್ರು ಮತ್ತೆ ಮತ್ತೆ ಅವರು, ಗೊತ್ತಾಯ್ತಾ? ಒಳಗಿಂದ ನೀರು ತೆಗಿತಾರೆ ಅಂದರೆ ಅರ್ಥ ಏನು ಅದಕ್ಕೀಗ? ಯಾರದೀಗ ನೀರಿದೆ ಅಂತ ಅರ್ಥ, ಈಗ ಬೇರೆ ಸಿಹಿ ನೀರು ಇಲ್ಲದ ಗೊತ್ತಾಗ, ಅದು ವಾಟರ್ ಡಿವೈನಿಂಗ್ ಇಲ್ಲಿ ಹಾಗೋ ಹಾಗೆ ಎಲ್ರಿಗೂ ಗೊತ್ತಾಗಲ್ಲದು. ಅಲ್ಲೂ ಕೂಡ ಏನು ಮಾಡ್ತಾರೆ ಅವರು? ಆ ಸ್ಟ್ರೀಮ್ ನೋಡ್ಕೊಂಡು ಅಲ್ಲಿ ಕರೆಕ್ಟಾಗಿ ಲೊಕೇಟ್ ಮಾಡ್ತಾರೆ, ಬಾಡಿ ಡಿ ಕಿಲೋಮೀಟರ್ ಗಟ್ಟಲೆ ಒಳಗಿಂದ ತೆಗಿತಾರಂತೆ, ಗೊತ್ತಾಯ್ತಾ? ಇದು ಮೇಲೆ ಬಂದುಬಿಡುತ್ತೆ, ಉಪ್ಪು ನೀರು ಮೇಲೆ ಬಂದುಬಿಡುತ್ತೆ, ಅದು ಕೆಳಗಿರುತ್ತೆ. ಆದ್ದರಿಂದಲೇ ಉಪ್ಪು ನೀರಿನ ನೀರೇ ಮೇಲೆ ಬರೋದಾಗಿದ್ದರೆ ಸಮುದ್ರ ನೀರು ಕೆಳಗಿದ್ದ ನದಿ ಮೇಲೆ ಎಲ್ಲ ಸ್ವೀಟ್ ವಾಟರ್ ಆಗಿಬಿಡ್ತಿತ್ತು, ಆಗೋದಿಲ್ಲ. ಸಮುದ್ರನ ಮೇಲೆ ಎತ್ತಿ ಹಾಕುತ್ತೆ ನಮ್ಮನ್ನು. ಸಮುದ್ರ ನೀರಲ್ಲಿ ಈಜಾಡೋ ಸುಲಭ, ಈ ಬಾವಿ ನೀರಿಗಿಂತ ಸಮುದ್ರ ಈಜಾಡೋದು ಭಾರಿ ಸುಲಭ. ವಾಪಸ್ ಬರೋದು ಕಷ್ಟ ಇರ್ಬೋದು, ಅಲ್ಲಿ ಈಜಾಡ್ತಿರ್ಬೋದು. ಜ್ವರ ಬಂದರೆ ಅವ್ಳು ಬಿಡ್ಕೊಳ್ಳಿ ಬಿಡ್ಕೊಳ್ಳಿ, ಅದು ಉಸಿರುಗಟ್ಟು ಸಾಯ್ತಾರೆ ಹೊರತು ನೀರು ಕುಡಿದು ಹಾಗೆ ಇದ್ರೆ ಸಾಯಿಲ್ಲ ಅವನು. ಆ ಸ್ಟ್ರೆಂತ್ ಇರಬೇಕು, ಹಿಡ್ಕೊತಾ ಹೋಗಿಬಿಟ್ರೆ ಹಾಗೆ ಆಗಿಬಿಡುತ್ತೆ, ಏನಾಗಲ್ಲ. ಏನ ಯಾವ್ದ್ರದ್ದು? ಯಾವ್ದು ಯಾವ್ದ್ರದ್ದು ಹೇಳಿ ಅದು? ಯಾವುದು ಸ್ವೀಟ್ ವಾಟರ್ ಇರೋದು? ಅದೇ ಹೋಗಿರೋದು ಸೀ ಬೆಡ್ ಕೆಳಗೆ, ನದಿಯೆಲ್ಲ ಹೋಗಿ ಕೆಳಗೆ ಕುಡ್ತಾ ಹೋಗುತ್ತೆ, ಬರ್ತಾ ಬರ್ತಾ ಕೆಳಗೆ ಕುಡ್ದಾರ ಏನಾಗುತ್ತೆ? ಅದು ಯಾವಾಗಲೂ ಅಷ್ಟೇ, ಉಪ್ಪು ನೀರು ಮೇಲಿರುತ್ತೆ, ಸಿಹಿ ನೀರು ಕೆಳಗಿರುತ್ತೆ. ಅದೇ ರೀತಿಯೇ ಬಿಸಿನೀರು ಮೇಲಿರುತ್ತೆ, ತಣ್ಣೀರು ಕೆಳಗಿರುತ್ತೆ, ಗೊತ್ತಾಯ್ತಾ? ಹಾಟ್ ವಾಟರ್ ಏನಾಗುತ್ತೆ? ಕಡಿಮೆ ಡೆನ್ಸಿ ಮೇಲೆ ಬಂದ್ಬಿಡುತ್ತೆ. ಅದಕ್ಕೇನು ನೀರು ಕಾಯಿಸ್ಬೇಕು? ಕೆಳಗಿಂದ ಯಾಕೆ ಕಾಯಿಸ್ತಾರೆ? ಕೆಳಗಿಂದ ಯಾಕೆ ಕಾಯಿಸ್ತಾರೆ ಹೇಳಿ ನೋಡಂತೆ. ಕೆಳಗೆ ಕಾದಷ್ಟು ನೋಡ್ತೀರಿ ನೀವು, ಗ್ಲಾಸ್ನಲ್ಲಿ ನೋಡ್ತೀರಿ, ಮೇಲಕ್ಕೆ ಬರ್ತಾ ಇರುತ್ತವೆ, ಕಾದಿನ ಮೇಲೆ ಬರ್ತಾ 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 ಹೋಗಿ ಸರಿಗೋಗ್ಬಿಡುತ್ತೆ. ಅಕಸ್ಮಾತ್ ಈ ಕೆಲಸ ತಿಂದು ಮಾಡ್ತೀರಿ, ತಮಾಷೆಗೆ ಈ ಇದನ್ನಿಡ್ತೀರಿ, ಯಾವುದೋ ಎಲೆ ಕಾಯಿಲಿಟ್ಟು ಕಾಯಿಸ್ತೀರಿ ಅಂತ ತಿಳ್ಕೊಂಬೋಣ, ಸ್ವಲ್ಪ ಕಾಯಿಲಿಟ್ಟು ಕಾಯಿಸ್ತೀರಿ, ಕೆಳಗಿದ್ರೆ ತಣ್ಣಗಿರುತ್ತೆ, ಮೇಲಿನ ಕಾದು ಬಿಡುತ್ತೆ, ಕೆಳಗಿದ್ರೆ ತಣ್ಣಗಿರುತ್ತೆ, ಅದು ಮೇಲೆ ಕೆಳಗೆ ಬರೋದೇ ಇಲ್ಲ ಅದು. ಅದರಿಂದ ಒಳಗೆ ಡೀಪಾಗಿ ಹೋಗಿ ಬರ್ತಾ 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 ಒಳಗಿರುತ್ತದೆ, ಅದನ್ನು ತೆಗಿತಾರೆ. ಸೊ ಇದು ಆಚಾರ ಹೇಳಿ ಸಿದ್ಧಾಂತ ಪ್ರೂವ್ ಆಯ್ತು ಅವರಿಗೆ, ಅರ್ಥ ಆಯ್ತು, ಅನಾದಿ ಕಾಲದಿಂದ ನಡೀತಾ ಇರೋ ವಿಚಾರ ಇದು. ಸೊ ಯಾವಾಗಲೂ ಒಂದು ರಿಸರ್ವಾಯರ್ ಇದ್ದೇ ಇರುತ್ತೆ ಅಲ್ಲಿ, ಬಟ್ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಇದನ್ನು ಗುರುತಿಡಿಯೋದು ಯಾರು ಗುಡಿತಾ ಗುರುತಿಡಿತಾರೆ ಇದನ್ನು? ಸ್ವಕೀಯ ಮುದಕಂ ನದ್ಯ ಸಮುದ್ರೇ ನೈವ ಜಾನತೆ ವಾಯುಸ್ತು ತತ್ ಪುಸಜ್ಞಾತ್ವ ಮೇಘೇ ಕೃತ್ವ ಪ್ರವರ್ಷತಿ. ವಾಯುದೇವರನ್ನು ಪೂರ್ತಿ ಸಾಲ್ಟ್ ಔಟ್ ಮಾಡೋಕ್ಕೆ ಬರೋದು ಯಾರಿಗೆ? ವಾಯುದೇವರಿಗೆ ಒಂದೇ, ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಅವರು ಅದನ್ನು ಮೇಘಗಳು ಸಪರೇಟ್ ಮೇಘ ಮಾಡ್ತಾರೆ. ಗಂಗಾ ನದಿ ಮೇಘನೇ ಸಪರೇಟ್, ಐಸ್ ಸುಮಾರು ಐಸ್ ವಾಟರ್ ಇದೆ ಅಂತ ತಿಳ್ಕೊಂಬೋಣ. ಐಸ್ ವಾಟರ್ ಸುಮಾರು ನಮಗೆ ಗೊತ್ತಾಗುತ್ತೆ, ಗಂಗಾ ನದಿ ನೀರು ತಂದು ಐಸ್ ವಾಟರ್ ಐಸ್ ಮಾಡಿಬಿಟ್ಟ. ಸೊ ತುಂಗಾ ನದಿ ಐಸ್ ಮಾಡಿಬಿಟ್ಟ, ಎಲ್ಲ ಐಸ್ ಗಡ್ಡೆ ಸೇರಿಸ್ಬಿಟ್ಟ ಒಂದು ಕಡೆಗೆ. ಅವಾಗ ಎಷ್ಟು ಕಷ್ಟ ಗೊತ್ತಿಡಿಯೋದು ಈಗ ಯಾವ ಐಸ್ ಗಡ್ಡೆ ಯಾವುದು ಅಂತೇಳಿ? ಬಟ್ ಯಾವಾಗ ಗೊತ್ತಾಗುತ್ತೆ? ಅದೀಗ ಉಪ್ಪು ನೀರಿನ ಐಸ್ ಗಡ್ಡೆ ಇರುತ್ತೆ, ಕರಗಿಸಿ ನೋಡಿದಾಗ ಗೊತ್ತಾಗುತ್ತೆ, ಇಲ್ಲಿ ಗೊತ್ತಾಗಲ್ಲ. ಇದನ್ನು ಸಪ್ರೇಟ್ ಕರೆಸ, ಅದು ಸಪ್ರೇಟ್ ಕರೆಸ್ತಾ ನೋಡಿದ್ರೆ ಉಪ್ಪಿದೆ, ಅದು ಸ್ವೀಟ್ ಇದೆ. ಐಸ್ ಆದಮೇಲೂ ಕೂಡ ಅದ್ರ ಗುಣ ಹೋಗಿಲ್ಲ, ತಿಳಿದ ಒಂದೇ ರೀತಿ ಆಗೋದಿಲ್ಲ, ಅದ್ರ ಕ್ವಾಲಿಟಿ ಚೇಂಜ್ ಆಗ್ತಾ ಹೋಗುತ್ತೆ ಮತ್ತೆ. ಬಟ್ ಐಸ್ ಗಡ್ಡೆ ರೂಪದಲ್ಲಿ ನಿಮ್ಗೆ ಗೊತ್ತಾಗಲ್ಲದು, ಐಸ್ ಗಡ್ಡೆ ರೂಪದಲ್ಲಿ ನಮಗೆ ಗೊತ್ತಾಗೋದಿಲ್ಲ, ಆದ್ದರಿಂದ ಕನ್ಫ್ಯೂಸ್ ಮಾಡ್ಕೋಬೋದು. ಯಾರಿಗೆ ಗೊತ್ತಾಗುತ್ತದ? ಎರಡು ರೀತಿ ಗೊತ್ತಾಗುತ್ತೆ, ಒಂದು ಮಾಡಿದವ್ರು ಸಪರೇಟ್ ಇಟ್ಬಿಟ್ರೆ ಗೊತ್ತಾಗುತ್ತೆ, ಬರೆದಿಟ್ಕೊಂಡು ಕೆಲವರು ಇಟ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ, ಇಲ್ಲ ಎಕ್ಸ್ಟ್ರಾ ಆರ್ಡಿನರಿ ನಾಲೆಜ್ ಇದ್ರೆ ಗೊತ್ತಾಗುತ್ತೆ. ವಾಯುದೇವರಿಗೆ ಎಂಥ ಜ್ಞಾನ ಇದೆ? ಸ್ವಾಮಿನ್ ಸರ್ವಾಂತರಾತ್ಮ ಅಜರಜರಯಿತಃ ಜನ್ಮವೃತ್ಯಾಮಯಾನ, ಅಷ್ಟು ಸಾಮರ್ಥ್ಯ ಇರೋದ್ರಿಂದ ಎಲ್ಲ ಸಪರೇಟ್ ಮಾಡ್ತಾರೆ. ವಾಯುಸ್ತು ತತ್ ಪೃಥಜ್ಞಾತ್ವ ಮೇಘೇ ಕೃತ್ವ ಪ್ರವರ್ಷತಿ, ಮೇಘಗಳನ್ನಾಗಿ ಮಾಡಿ ಅದನ್ನು ಸುರಿಸ್ತಾರೆ. ವಿಮುಕ್ತ ಇತಿ ಅಮುಕ್ತ ಇತ್ಯರ್ಥ, ವಿಮುಕ್ತ ಶಬ್ದಕ್ಕೆ ಅಮುಕ್ತನಾಗಿ ಇರ್ತಾನೆ. ಅಮುಕ್ತ ಅಂದ್ರೇನು? ನಾಮರೂಪಗಳನ್ನು ಬಿಡದೇ ಇರ್ತಾನೆ. ವಿಮುಕ್ತ ಶಬ್ದಕ್ಕೆ ನಾಮರೂಪೇ ಅವಿಹಾಯ ಅಂತ ಹೇಳಿದ ಹಾಗೆ, ನಾಮರೂಪಗಳಿಂದ ಅಮುಕ್ತನಾಗಿ ಅಂದರೆ ಬಿಡುಗಡೆ ಹೊಂದದೇನೆ, ನಾಮನೂ ಇರುತ್ತೆ ರೂಪನೂ ಇರುತ್ತೆ, ಆ ರೀತಿ ಇರ್ತಾನೆ. ಅರ್ಥ ಹೇಗೆ ಮಾಡಿದಿರಿ ಅಂದರೆ ವಿಪ್ರಿಯ ಇತಿವತ್. ವಿಪ್ರಿಯ ಅಂತ ಹೇಳಿದ ಏನು ಅರ್ಥ ಬಂತೀಗ? ಪ್ರಿಯನಲ್ಲ ಅಂತ ಅರ್ಥ ಬಂತು. ಅದರ ಮುಕ್ತಕ್ಕೆ ವಿಮುಕ್ತಕ್ಕೆ ಏನು ಅರ್ಥ ಬಂತು? ಬಿಡದೇನೆ ಅಂತ ಅರ್ಥ ಬಂತು. ವಿಶೇಷೇಣ ಮುಕ್ತ ಅಂತ ಅರ್ಥ ಮಾಡಲಿಲ್ಲ, ಅದಕ್ಕೆ ವಿರುದ್ಧತೆಯ ಮುಕ್ತ ಅಂತ ಮಾಡಿದ್ರು. ಈ ಶಬ್ದಕ್ಕೆ ವಿರುದ್ಧ ಅಂತ ಅರ್ಥ. ಅವಿಹಾಯೇತಿ ಶಾ, ಇದನ್ನ ಯಾರಿತಿ ಅರ್ಥ ಹಾಕಿ ಮಾಡಿದ ಮೇಲೆ ಅವಿಹಾಯ ಅಂತ ಬಂದಿದೆಯಲ್ಲ, ಅದು ತಕ್ಕಂತೆ ಮಾಡಬೇಕು. ಅನಂತಂ ವೈ ನಾಮ ಇತಿ ಚ ಶ್ರುತೇ ಹೇ, ಅದಿಷ್ಟು ಕೂಡ ಪರಮ ಅನಂತಂ ವೈ ನಾಮ ದೇವ್ ಅದು ನಾಮಗಳು ಅನಂತ ಇವೆ. ಹೆಸರು ಹೋಗೋದಾಗಿದ್ದರೆ ಪೂರ್ತಿ ದಿಸಾಲ್ವ್ ಆಗಿಬಿಡ್ತಾ ಇತ್ತು, ಹೋಗಲಿಲ್ಲ ಅದು ಹೆಸರು. ಉಪನಿಷತ್ ಮುಂದೆ, ಸ ಯೋಹ ವೈ ತತ್ ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ. ಮುಂದಿನ ವಾಕ್ಯ ಮತ್ತೀಗ ಮತ್ತೆ ಅವರಿಗೆ ಇನ್ನೂ ಖುಷಿ ಕೊಡಬೇಕು ಅದ್ವೈತಿಗಳಿಗೆ. ನೋಡಿದ್ರೆ ನಮ್ಮ ಪರ ಮತ್ತೆ ಇದೆ ಅಂತ ಹೇಳ್ತಾನೆ ಅವನು. ಸ ಯೋಹ ವೈ ತತ್ ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ. ಯಾವನು ಪರಬ್ರಹ್ಮನ ತಿಳಿತಾನಲ್ಲ ಅವನೇನಾಗಿಬಿಡ್ತಾನೆ? ಬ್ರಹ್ಮನೇ ಆಗಿಬಿಡ್ತಾನೆ. ಎಷ್ಟು ಕ್ಲಿಯರ್ ಇದೆ ನೋಡಿದ್ರೆ ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯ ಅರ್ಥ ಬರೀತಾರೆ, ದಡ್ಡ ಅಲ್ಲಿರೋ ಸರಿಯಾಗಿ ಓದಕ್ಕೆ ಅಲ್ಲೇ ಉತ್ತರ ಇದೆ ಅಂತ ಹೇಳ್ತಾರೆ. ಆಚಾರ ಓದೋ ಕ್ರಮ ತೋರಿಸ್ತಾರೆ, ಅಲ್ಲಿ ಸರಿಯಾಗಿ ಓದು, ನಿನ್ನ ಪರ ಅರ್ಥ ಇಲ್ಲ ಅಲ್ಲಿ. ನಮ್ಮ ಪ್ರಕಾರ ನಮ್ಮ ಪರ ಅರ್ಥಕ್ಕೆ ಅವ್ರ ಪರ ಅರ್ಥ ಕಂಡ ಕಾಣುತ್ತೆ. ಹೇಳ್ತಾರೆ ನೋಡು, ಸ ಯೋಹ ವೈ ತತ್ ಪರಮಂ ಬ್ರಹ್ಮ ವೇದ, ಯಾವನು ಪರಮ ಬ್ರಹ್ಮನ ತಿಳಿತಾನಲ್ಲ ಅವನು ಬ್ರಹ್ಮೈವಭವತಿ. ಪರಮಂ ಬ್ರಹ್ಮೈವಭವತಿ ಅಂತಿಲ್ಲ ಅಲ್ಲಿ, ಅರ್ಥ ಆಯ್ತಾ? ಸರಿಯಾಗಿ ಓದ್ಕೋಬೇಕು. ಪರಬ್ರಹ್ಮ ತಿಳಿದವರು ಬ್ರಹ್ಮನಾಗ್ತಾರೆ, ಪರಬ್ರಹ್ಮನಾಗ್ತಾರೆ ಅಂತೆಲ್ಲ ಹೇಳಿದ್ದಾರೆ ಅಲ್ಲಿ, ಅರ್ಥ ಆಯ್ತಾ? ಇದೆಲ್ಲ ಆಚಾರ್ಯ ಹೇಗೆ ಓದಬೇಕು ಅಂತ ತೋರಿಸ್ಕೊಡ್ತಾರೆ. ಅಲ್ಲೇ ಉತ್ತರ ಇದೆ. ಉಳಿದು ಆಚಾರ್ಯ ಹೇಳೋದಕ್ಕಿಂತ ಯಾರಿಗೆ ಹೋಗಲಿ, ಏನಂತ ಮಾಡಿದ ಉಳಿದವರೆಲ್ಲ? ವೇದಾಂತ ಸಂತತ ಕೃತಾಂತ ರಸಮ್ಮನ ವಿದ್ಮಹ ಶ್ರೇಯೋಲಭಯಮೇ ಕಥಮ್ನು ವಯಂಬತೆ ಐತಿ ಕೂತ್ಬಿಟ್ಟಿದ್ರು. ವೇದಾಂತ ರಸ ಅಲ್ಲಿದೆ, ಹೇಗೆ ತಿಳ್ಕೊಬೇಕು ಗೊತ್ತಿರಲಿಲ್ಲ, ಬಿಡಿಸಿದಾರಂತ ತಕ್ಷಣ ಗೊತ್ತಾಗೋಯ್ತು. ಸಹೋ ವೈ ತತ್ ಪರಂ ಬ್ರಹ್ಮ ವೇದ ಬ್ರಹ್ಮ ಇವ ಭವತಿ. ಆಚಾರ್ಯ ತತ್ವದಲ್ಲಿ ಬರೀತಾರೆ, ಕೊಟೇಶನ್ ಕೊಡ್ತಾರೆ. ಬ್ರಹ್ಮ ಅಂದ್ರೇನು, ಪರಬ್ರಹ್ಮ ಅಂದ್ರೇನು? ಬ್ರಹ್ಮಾಣಿ ಜೀವಾ ಸರ್ವೇಪಿ. ಬ್ರಹ್ಮ ಅಂದರೆ ಜೀವರು ಅಂತ ಅರ್ಥ. ಪರಬ್ರಹ್ಮ ಅಂತ ಹೇಳಿದರೆ ಮುಕ್ತ ಜೀವರು ಅಂತ ಅರ್ಥ. ಪರಮ ಮಹಾಬ್ರಹ್ಮ ಅಂದರೆ ಮುಂದೆ ಬ್ರಹ್ಮದೇವರು, ಆಮೇಲೆ ಪರಮ ಮಹಾಬ್ರಹ್ಮ ಮಹಾಲಕ್ಷ್ಮಿ, ಅದಕ್ಕಿಂತ ಜಾಸ್ತಿ ಅಂದರೆ ನಾರಾಯಣ. ಬ್ರಹ್ಮ ಶಬ್ದಕ್ಕೆ ಅಬ್ಜೆಕ್ಟಿವ್ ಆಗ್ತಾ ಆಗ್ತಾ ಹೋಗಬೇಕು. ಬರೀ ಬ್ರಹ್ಮ ಅಂತ ಹೇಳಿದರೆ ನಾರಾಯಣನೇ, ಎರಡು ಬಂದಿದೆ ಇಲ್ಲಿ. ಪರಮಂ ಬ್ರಹ್ಮ ಬಂದು ಬ್ರಹ್ಮೈವಹತಿ ಅಂತ ಹೇಳಿದ್ರಿಂದ ಪರಮಾತ್ಮನ ತಿಳ್ಕೊಂಡ ಮೇಲೆ ಕೂಡ ಜೀವ ಏನಾಗ್ತಾನೆ, ಬ್ರಹ್ಮೈವ ಭವತಿ, ಜೀವನೇ ಆಗಿರ್ತಾನೆ. ಅವನೇನು ತಿಳ್ಕೊಂಡ ಪೂರ್ತಿ ಆಪೋಸಿಟ್ ಅರ್ಥ ಬಂತು. ಬ್ರಹ್ಮ ಏವ ಭವತಿ. ವಿದ್ಯಾರ್ಥಿ ಇವತ್ತು ಮಗ ಎಷ್ಟೇ ದೊಡ್ಡವರಾಗ್ಲಿ ಏನಾಗಿರ್ತಾನೋ ಅವನು ತಂದೆಗೆ, ಮಗನೇ ಆಗಿರ್ತಾನೆ ಹೊರತು ಏನಾಗೋದಿಲ್ಲ, ಅವನು ತಂದೆ ಆಗೋದೇ ಇಲ್ಲ. ಎಷ್ಟು ದಿವಸ ಆದರೂ ಕೂಡ ಮತ್ತೆ, ಎಷ್ಟು ಕೋಟಿ ವರ್ಷ ಆದರೂ ಕೂಡ ಏನಾಗಿರ್ತದೆ ಮತ್ತೆ, ತಂದೆಯೇ ಅವ್ರು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ ಅವನ. ಇಬ್ಬರು ಸತ್ರು ವಿಚಾರ ಬೇರೆ, ಅದು ಇಬ್ಬರು ಸಂಬಂಧ ಹೇಳಿದಾಗ ಮತ್ತೆ ತಂದೆ ಮಗ ಅಂತಲೇ ಹೇಳಬೇಕು, ಬೇರೆ ದಾರಿ ಇಲ್ಲ. ನಾ ಸಹ ಯೋಹ ವೈ ತತ್ ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ. ಅದನ್ನೇನು ದೊಡ್ಡ ವಿಷಯ ಹೇಳಿದಿರಿ ಅಂತ ಕೇಳಿದರೆ, ಮೊದಲು ಜೀವ ಏನಾಗಿದ್ದ, ಎಲ್ಲ ದೇಹ ಮಿಕ್ಸ್ ಆಗಿ ಸೇರ್ಕೊಂಡ್ಬಿಟ್ಟಿದ್ದ, ಅಲ್ಲಿ ಏನಾಗ್ತಾನೆ ಈಗ? ಬ್ರಹ್ಮೈವ ಭವತಿ, ಶುದ್ಧ ಜೀವನ ಆಗಿರ್ತಾನೆ. ಮೊದಲೇನಿತ್ತಲ್ಲ ಅಶುದ್ಧಿ ಎಲ್ಲ ಹೊರಟೋಯ್ತು, ಈಗ ಶುದ್ಧವಾದ ಜೀವನ ಆಗಿರ್ತಾನೆ. ಆದ್ದರಿಂದ ಮುಕ್ತಿಯ ಪ್ರಯೋಜನ ಇದೆ ಅಲ್ಲಿ. ಇದನ್ನು ಹಿಂದಿಂದು ಕ್ಲಾರಿಫಿಕೇಶನ್ ಕೂಡ ಹೋದಿದ್ದು, ಹಿಂದೆ ಅಷ್ಟೆಲ್ಲ ಹೇಳಿಬಿಟ್ಟು ಐಕ್ಯ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ, ಬ್ರಹ್ಮೈವ ಭವತಿ ಅಂತೇಳಿ ಭೇದ ಸ್ಪಷ್ಟ ಮಾಡೋಕ್ಕೂ ಹೊರಟ್ರಿ ಇದನ್ನು. ಅದೇ ರೀತಿ ಮುಂದೆ ಹೇಳ್ತಾರೆ, ಇದು ಇಷ್ಟೆಲ್ಲ ತಿಳ್ಕೊಂಡು ಒಂದು ಪ್ರಯೋಜನ ನಮಗೇನು ಮುಕ್ತಿ ಸಿಕ್ತು, ಈಗ ತಿಳ್ಕೊಂಡಿರೋ ಮುಕ್ತಿ ಆಗೋಯ್ತು. ಮುಂದೇನು ಪ್ರಯೋಜನ ಅಂದರೆ ಸ್ಪೆಷಲ್ ಅಡ್ವಾಂಟೇಜ್ ಹೇಳ್ತಾರೆ. ನಾ ಅಸ್ಯ ಅಬ್ರಹ್ಮವಿತ್ ಕುಲೇ ಭವತಿ, ಇಂಥ ಬ್ರಹ್ಮಜ್ಞಾನಿಯ ವಂಶದೊಳಗೆ ಬ್ರಹ್ಮಜ್ಞಾನಿ ಅಲ್ದವನು ಹುಟ್ಟೋದೇ ಇಲ್ಲ, ಹೊಸ ಆಗಿದೆ ಅವನಿಗೆ, ಗೊತ್ತಾಯ್ತಾ? ಇವತ್ತು ಉದಾಹರಣೆಗೆ ಸೈನ್ಸ್ ಮತ್ತು ಫಿಸಿಕ್ಸ್ ಮೇಸ್ಟರ್ ರಿಟೈರ್ ಆದರೆ ಯಾರು ಬರಬೇಕು ಮತ್ತೆ ಅಲ್ಲಿಗೆ? ಈಗ ಫಿಸಿಕ್ಸ್ ಮೇಸ್ಟ್ರೇ ಬರಬೇಕು ಹೊರತು ಕೆಮಿಸ್ಟ್ರಿ ಮೇಸ್ಟ್ರನ್ನೋ ಸಂಸ್ಕೃತ ಮೇಸ್ಟ್ರ್ ಹಾಕ್ಲಿಕ್ಕೆ ಬರಲ್ಲ ಅಲ್ಲಿಗೆ. ಆ ಜಾಗ ಅವರಿಗೆ ಬರಬೇಕು. ಅದು ಬ್ರಹ್ಮವಿತ್ತನ ಕುಲದಲ್ಲಿ ಯಾರು ಬರಬೇಕು ಮತ್ತೆ? ಬ್ರಹ್ಮಜ್ಞಾನಿನೇ. ಬ್ರಾಹ್ಮಣನ ಮಗ ಏನಾಗ್ತಾನೆ ಸಾಮಾನ್ಯ? ಬ್ರಾಹ್ಮಣ ಆಗಬೇಕು. ಬ್ರಹ್ಮಜ್ಞಾನಿ ಮಗ ಏನಾಗಬೇಕು? ಬ್ರಹ್ಮಜ್ಞಾನಿನೇ ಆಗಬೇಕು. ಇದು ಬಹಳ ಇಂಪಾರ್ಟೆಂಟ್. ಅದಕ್ಕೇನೆ ಇವತ್ತು ಅವ್ರು ಏನು ಪದ್ಧತಿ ಬಂತು, ಒಳ್ಳೆ ಗ್ರಂಥಕಾರರೆಲ್ಲ ದೊಡ್ಡವರು ಇರ್ತಾರೆ, ಅವ್ರ ಮಕ್ಕಳನ್ನ ಯಾಕೆ ಗೌರವಿಸ್ತಾರೆ ಸಾಮಾನ್ಯ ವಂಶಸ್ಥರು ಅಂತೇಳಿ? ಅವ್ರ ವಂಶದಲ್ಲಿ ಬಂದಿರೋದ್ರಿಂದ ಅವರಿಗೆ ಟಚ್ ಇರ್ತದೆ ಅಂತ, ಅರ್ಥ ಆಯ್ತಾ? ಆ ಟಚ್ ಇರ್ತದೆ ಅಂತ ತಾತ್ಪರ್ಯ ಇಲ್ಲ, ಬೇರೆ ರೀತಿ ಅರ್ಥದಲ್ಲ ಅಲ್ಲ. ಉದಾಹರಣೆಗೆ ಸಕ್ಕರೆ ಹಚ್ಚಲ್ಲಿ ಇರ್ತೀರಪ್ಪ, ಸಕ್ಕರೆ ಹಚ್ಚಿ ಮಾಡಿಬಿಟ್ಟಿದ್ದೀರಿ, ಒಂದು ಯಾವುದೊಂದು ಆನೆ ಸಕ್ಕರೆ ಹಚ್ಚಿದೆ, ಎಷ್ಟು ಹಾಕಿರೋ ಏನು ಬರಬೇಕು ಅದರಲ್ಲಿ? ಆನೆನೇ ಬರಬೇಕು. ಆದರೆ ಕೋಳಿ ಗಿಳಿ ಬರೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಹಚ್ಚಿರೋದೇ ಹಾಗೆ. ಅದೇ ರೀತಿ ಬ್ರಹ್ಮಜ್ಞಾನಿಯ ವಂಶದೊಳಗೆ ಯಾರು ಬರ್ತಾರೆ? ಬ್ರಹ್ಮಜ್ಞಾನಿಗಳೇ ಬರ್ತಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಅದೇ ಕ್ರೀಡೆ ಅಪಾರ್ಥ ಮಾಡ್ಕೊಂಡ್ಬಿಟ್ರು, ನಾವು ಬ್ರಹ್ಮ ಆಗಬೇಕಾಗಿಲ್ಲ, ಇನ್ನೋರು ಆಗಿದ್ದಾರೆ ನಾವು ಬ್ರಹ್ಮ ತಿಳ್ಕೊಂಡ್ಬಿಡ್ತಾರೆ, ಅಶ್ವಿರ್ ಮಾಡ್ಕೊಂಡ್ಬಿಡ್ತಾನೆ ಅವನು, ಹಾಗೆ ಮಾಡ್ಕೋಬಾರ್ದು. ಮತ್ತು ಆಚಾರ ತುಂಬ ಹೇಳ್ತಾರೆ ಬಗ್ಗೆ ಇನ್ನೂ ಕೂಡ, ನಮಗೆ ಎಕ್ಸಾಂಪ್ಷನ್ ಕಾಣ ತಕ್ಷಣವೇ ಹಿರಣ್ಯ ಕಶ್ಮೀರ ಎಲ್ಲಿ ಬಂದ ಬ್ರಹ್ಮಜ್ಞಾನಿ? ಆ ಬ್ರಹ್ಮಾಸ್ಮಿ ಜ್ಞಾನಿ ಬಂದುಬಿಟ್ಟ. ಪಾಪ ಕಶ್ಯಪರ ಮಗ, ಕಶ್ಯಪರು ಒಳ್ಳೆ ಬ್ರಹ್ಮಜ್ಞಾನಿಗಳು, ಆಮೇಲೆ ಆತನ ಮಗ ಯಾರು ಬಂದ ಪ್ರಹ್ಲಾದನ ಮಗ ಯಾರು ಬಂದ ಮತ್ತೆ ವಿರೋಚನ ಬಂದ. ಆತ ಮಗ ಬಲಿಸಾಗ ಎಲ್ಲಿ ಸುಳ್ಳಾಯ್ತಲ್ಲ ಅಂತ ಕೇಳಿದ್ರೆ ಅದಕ್ಕೆಲ್ಲ ಆಚಾರ ಕಾರಣ ಕೊಡ್ತಾರೆ. ಒಂದೊಂದು ಇದನ್ನ ಬಿಡದಲ್ಲಿ ಯಾರು ಬರೆಯೋದೇ ಇಲ್ಲ, ಸುಮ್ಮನೆ ಕಣ್ಮಿಸ್ಕೊಂಡು ಬರ್ಕೊಂಡು ಹೋಗ್ಬಿಡ್ತಾರೆ, ಎಲ್ಲ ಕ್ಲಿಯರ್ ಮಾಡ್ತಾರೆ. ಆಚಾರಕ್ಕಂತ ಬೇರೆಯವ್ರು ಓದಿಬಿಟ್ರೆ ಆವಾಗ ಬೇರೆಗಂತ ಓದಕ್ಕೆ ಬರೋದು, ಅಷ್ಟರ ಮಟ್ಟಿಗೆ ಇದಾಗುತ್ತೆ. ಭಾರತೀಯ ವಿದ್ಯಾಭಾರದಲ್ಲಿ ಉಪನ್ಯಾಸ ಆಗ್ತಿದ್ದ ಗೀತಾಂತು ಮೂರು ಜನ ಆಚಾರ ಹೇಳಿ ಹೇಳಿ ಒಂದು ನಾಲ್ಕು ಶ್ಲೋಕ ಆದವು, ಒಂದು 10-20 ಶ್ಲೋಕ ಆದವು, ಕೆಲವು ದಿವಸ ಮುಗೀತು. ಆಮೇಲೆ ಜನ ಏನು ಮಾಡಿದ್ರು ಗೊತ್ತಾ, ಉಳಿದವ್ರದ್ದು ಎರಡೇ ಬೇಡ, ಮದುವೆ ಥರದ್ದು ಒಂದೇ ಹೇಳಿಬಿಟ್ರೆ ಸಾಕು, ಭಾಳ ಚೆನ್ನಾಗಿದೆ ಹೇಳ್ತೇವೆ ಅವರೆಲ್ಲ. ಅದು ಬರ್ತಿದ್ರೆ ಬೇರೆ ಜಾತಿಯವರೇ ಜಾಸ್ತಿ ಬರ್ತಿದ್ದು, ಉಳಿದವ್ರು ಬೇಡ ಬೇಡ ನಮಗೆ, ಮದುವೆ ಥರದ್ದು ಹೇಳಿಬಿಡಿ, ಫಸ್ಟ್ ಕ್ಲಾಸ್ ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ತುಂಬ ಜನ ಓದಲ್ಲ, ನಮ್ಮವರೇ ಓದಲ್ಲ, ಉಳಿದವ್ರು ಯಾಕೆ ಓದ್ತಾರೆ ಪಾಪ. ತರತಿ ಶೋಕಂ ತರತಿ, ಎಲ್ಲ ಸ್ವರಮೂಲ ಪಾಠ ಆಗೋ ಪದ್ಧತಿ ಇಲ್ಲೇ ಇಲ್ಲ, ಗೊತ್ತಾಯ್ತಾ. ಯಾವ ವಿದ್ಯಾಪೀಠರು ಪೂರ್ತಿ ಸ್ವರೂಪದಲ್ಲಿ ಯಾವ ವಿದ್ಯಾಪೀಠದಲ್ಲೂ ಪಾಠ ಆಗೋದಿಲ್ಲ, ಕೆಲವು ಸೆಲೆಕ್ಟ್ ಆಲ್ಮೋಸ್ಟ್ 20% ಕೂಡ ಆಗೋದಿಲ್ಲ. ಮುಂದೆ ಅವ್ರು ಓದೋದೇ ಇಲ್ಲ, ಯಾವ ಮಂಗಳ ತಷ್ಟ ಪೂರ್ತಿ ಮಂಗಳ ಆಗಿಬಿಡ್ತದೆ, ಆದ್ದರಿಂದ ಓದೋದೇ ಇಲ್ಲ, ಅದು ಪೂರ್ತಿ ಆಗಿಬಿಟ್ಟು ತಪ್ಪದು. ಹಿಂದೆಲ್ಲ ಓದೋದು ಪೂರ್ತಿ ಓದಿದ ಮೇಲೇ ಜ್ಞಾನ. ಇವತ್ತೊಂಥರ ಸ್ಕೂಲು ಕಾಲೇಜ್ ಟೈಪ್ ಬಂದೋಯ್ತು, ಆ ರೀತಿ ಬರಬಾರ್ದು. ನಮ್ಮಲ್ಲಿ ಬೇರೆ ವ್ಯವಸ್ಥೆ ಮಾಡದೆ ಹೋದರೆ ಮಿಸ್, ಆಮೇಲೆ ಓದೋದಿಲ್ಲ, ಮೊದಲು ಓದೋದಿಲ್ಲ ಅಂದಮೇಲೆ ಟೋಟಲಿ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಇವೆಲ್ಲ ಗೊತ್ತೇ ಇರೋದಿಲ್ಲ, ಆದ್ದರಿಂದ ವಾಕ್ಯಾರ್ಥ ಮಾಡೋಕ್ಕೆ ಬರೋದಿಲ್ಲ. ವಾಕ್ಯಾರ್ಥದಲ್ಲಿ ಯಾತಕ್ಕೆ ಸೋತಾರೆ ಅಂದರೆ ಇವಿಷ್ಟು ಗೊತ್ತಿರಬೇಕು, ಎಲ್ಲ ರೆಡಿಮೇಡ್ ಇರಬೇಕು. ಅವ ಎಂಥ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಬರ್ತದೆ, ಅಲ್ಲಿ ಯಾವುದೋ ಒಂದು ಕಂಟ್ರಿ ಒದ್ದಾಡ್ತಿರ್ತಾರೆ, ಬಂದಿತ ಆಗಿಬಿಡ್ತದೆ. ಇನ್ನೊಂದು ವಾಕ್ಯ ಕೊಟ್ಟರೆ ಬಿಡ್ಬಿಡ್ಬಿಡ್ತಾರೆ ಆ ಕಡೆಗೆ. ಯಾವಾಗ ಏನು ಮಾಡ್ತೀವಿ ನಾವು ಈ ಕಡೆ ಟೈಟ್, ಇನ್ನೊಂದು ಕಡೆ ಬಿಸ್ಲಕ್ಕೆ ಟ್ರೈ ಮಾಡ್ತೀವಲ್ಲ ಆ ಥರ. ಜನವಾರ ಬಿಸ್ಲಕ್ಕೆ ಹೋಗ್ತಿರ್ತಾನೆ, ಸ್ವಲ್ಪ ಕಷ್ಟ ಆಗ್ತದೆ, ಬೇರೆ ಟೈಪ್ ಟ್ರೈ ಮಾಡ್ತಾನೆ, ಆಗ ಅದೇ ಟೈಪ್ ಟ್ರೈ ಹರಿದೋಗ್ಬಿಡುತ್ತೆ ಕೊನೆಗೆ. ಆ ರೀತಿ ಆಗಬಾರ್ದು. ಗುಹಾ ಗ್ರಂಥಿಪ್ಯ ಸ್ವಹಯೋ ಸಯೋ ಹವೈ ತತ್ ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ ನಾಶ್ಯ ಅಬ್ರಹ್ಮವಿತ್ ಕುಲೇ ಭವತಿ ತರತಿ ಶೋಕಂ ತರತಿ ಪಾಪ್ಮಾನಂ ಗೃಹ ಗ್ರಂಥಿಭ್ಯೋ ವಿಮುಕ್ತೋ ಅಮೃತೋ ಭವತಿ. ಸಿಂಪಲ್ ಕಾಮನ್ ಸೆನ್ಸಿಗೆ ಭಾಳ ದೊಡ್ಡ ವಿದ್ವಾಂಸರಿರ್ತಾರೆ ಅಂತ ತಿಳ್ಕೊಬೋಣ. ಅವ್ರ ಮಕ್ಕಳು ಭಾರಿ ದಡ್ಡರಿರ್ತಾರೆ, ಯಾರೋ ಒಬ್ಬರು ಹೋಗ್ತಾರೆ ಮನೆಗೆ, ಅವ್ರು ವೇಸ್ಟ್ ಆಗೋದಿಲ್ಲ. ಅವ್ರು ಕನಿಷ್ಠ ಪುಸ್ತಕಾರ ಸಿಗ್ತಾವೆ ಕೊನೆ ಪಕ್ಷ, ಹೌದಲ್ಲ? ಅಲ್ಲಿ ಏನಿರ್ತಾವೆ ಕೊನೆ ಪಕ್ಷ ರೆಫರ್ ಮಾಡಿದ ಪುಸ್ತಕ ಇರ್ತವೆ, ಬರ್ಕೊಂಡು ನೋಟ್ಸ್ ಇರ್ತದೆ. ಸೊ ವೇಸ್ಟ್ ಆಗಲಿಲ್ಲ. ಅಲ್ಲಿ ಬ್ರಹ್ಮಜ್ಞಾನಿಗಳ ಮನೆಯಲ್ಲಿ ಹೋದಾಗ ಡೈರೆಕ್ಟ್ ಮಗನ ಬುದ್ಧಿವಂತರಾಗಿದ್ದರೆ ಓಕೆ, ಯಾವುದೋ ಟಚ್ ಉಳ್ಕೊಂಡಿರ್ಬೇಕು, ಏನೋ ಒಂದು ರೀತಿ ಇರ್ತವೆ ಮನೆಗೆ. ಇದನ್ನ ಅರ್ಥ ಮಾಡ್ಕೊಂಡಾಗ ಅದು ಯೋಚನೆ ಮಾಡಬೇಕು. ಎಷ್ಟೋ ಸರ್ ಮ್ಯಾನ್ಸ್ಕ್ರಿಪ್ಟ್ ಕಲೆಕ್ಟ್ ಮಾಡೋದು ಹಾಗೇನೆ, ಇವರು ಯಾರು ಪಂಡಿತರಿಲ್ಲ ಅಂತ ಹೇಳ್ತಾರೆ ಫಸ್ಟು, ಹಿಂದೆ ಯಾರಿದ್ರು ಅಂತ ಕೇಳಿದಾಗ ಯಾರೋ ಹೆಸರು ಹೇಳ್ತಾರೆ, ಅವರೆಲ್ಲೋ ಇದ್ರು ಅಂತ ಹೇಳ್ತಾರೆ, ಈ ಊರಾಗೆ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಹೋದ್ರೆ ಅವ್ರು ಇಟ್ಕೊಂಡಿರ್ತಾರೆ ಒಂದಿಷ್ಟು ಪುಸ್ತಕ, ಎಷ್ಟೋ ಹೋಗಿರ್ತವೆ, ಸ್ವಲ್ಪ ಇರ್ತವೆ, ಪೂರ್ತಿ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಈ ರೀತಿ ಲಿಂಕ್ ಇದ್ದೇ ಇರೋದ್ರಿಂದ ಅಬ್ರಹ್ಮವಿತ್ತು ಅವರ ಮನಸ್ಸಲ್ಲಿ ಬರೋದೇ ಇಲ್ಲ. ತರತಿ ಶೋಕಂ ತರತಿ ಪಾಪ್ಮಾನಂ, ಅವನು ಶೋಕವನ್ನು ಗೆಲ್ತಾನೆ, ಪಾಪವನ್ನು ಗೆಲ್ತಾನೆ ಜ್ಞಾನಿ ಆದಮೇಲೆ. ಗುಹಾ ಗ್ರಂಥಿಭ್ಯ ವಿಮುಕ್ತ, ಒಡಗಿನ ಗಂಟುಗಳೆಲ್ಲ ಬಿಚ್ಚೋಗ್ಬಿಡ್ತವೆ. ಬಿದ್ದತೆ ಹೃದಯ ಗ್ರಂಥಿ, ಹೃದಯ ಅಂದ್ರೆ ಒಂದೇ, ಗುಹಾ ಅಂದ್ರೆ ಒಂದೇ. ಯೋವೇದ ರಹಿತಂ ಗುಹಾಯಂ, ಮನಸ್ಸಲ್ಲಿ ಏನೇನು ಸಂಶಯ ಇರ್ತವೆ ಆ ಸಂಶಯದ ಗಂಟೆಲ್ಲ ಬಿಚ್ಚೋಗ್ತವೆ. ವಿಮುಕ್ತ ಅಮೃತ ಭವತ್, ವಿಮುಕ್ತನಾಗಿ ಏನಾಗ್ತಾನೆ ಅವನು, ಅಮೃತ್ಯ ಸಾಯ ಪ್ರಸಕ್ತಿ ಇಲ್ಲ. ಅಮೃತ ಅಂದ್ರೆ ಏನೋ, ನಚ ಪುನರಾವರ್ತತೆ, ನಚ ಪುನರಾವರ್ತತೆ ಅಂತ ಅರ್ಥ. ತದೇಷ ಶ್ಲೋಕ ಕ್ರಿಯಾವಂತ ಶ್ರೋತ್ರಿಯ ಬ್ರಹ್ಮನಿಷ್ಠಾ ಸ್ವಯಂ ಜುಹ್ವತ ಪ್ರಕರ್ಷ ಏಕರ್ಷೀನ್ ಸಾಧಯಂತಹ ತೇಷಾ ವೈತಾಂ ಬ್ರಹ್ಮ ವಿದ್ಯಾಂ ವದೇತ ಶಿರೋವ್ರತಂ ವಿಧಿವದ್ದೇ ಸ್ತುಚೀರ್ಣಂ ತದೇ ತತ್ ಸತ್ಯಂ ಋಷಿರಂಗಿರಾಹ ಪ್ರೋಪುರೋ ವಾಚ ನೈತದಚೀರ್ಣ ವ್ರತೋ ಅಧೀತೆ ನಮಃ ಪರಷಿ ಪರಮ ಋಷಿಭ್ಯೋ ನಮಃ ಪರಮ ಋಷಿಭ್ಯಃ. ಅಲ್ಲಿ ಉಪನಿಷತ್ ಮುಗಿದೋಗುತ್ತೆ, ಆಚಾರ ತುಂಬ ಬರೀತಾರೆ ಅದಕ್ಕೀಗ. ಪರಂ ಬ್ರಹ್ಮ ವಿಧಿತ್ವಾತು ಬ್ರಹ್ಮಿತಶ್ಚಾತ್ ಸ್ವಯೋಗ್ಯತಃ ನಾಯೋಗ್ಯಂ ಕಿಂಚಿದಾಪ್ನೋತಿ ಕುತಯೇ ವಹರೇರ್ ಗುಣಾನ್. ಪರಂಬ್ರಹ್ಮ ವಿಧಿತ್ವಾತು ಆಚಾರ್ಯ ಮೊದಲು ಹೇಳಿದ ಅರ್ಥ ಇದೆ ಹೇಳಿಲ್ಲ, ಇಲ್ಲಿ ಬರೆದಿಲ್ಲ. ತತ್ವ ನಿರ್ಧಾರ ಬರೀತಾರೆ ಆಚಾರ್ಯ ವಿಷ್ಣು ತತ್ವ ನಿರ್ಣಯದೊಳಗೆ ಪರಮಂ ಬ್ರಹ್ಮ ವೇದ ಬ್ರಹ್ಮೈ ಭವತಿ ಬಿಡಿಸಿ ಓದಿದ್ದಾರೆ ಅಂತ. ಇಲ್ಲಿ ಹೇಳೋದಿಲ್ಲ ಅದನ್ನು, ಉಕ್ತಮ್ನೋ ವಕ್ತಿ ಭೂಯ, ಬರೀ ಇದನ್ನು ಓದೋರಿಗೆ ಅದು ಗೊತ್ತಾಗೋದಿಲ್ಲ, ಬರೀ ಅದನ್ನು ಓದಿ ಇದು ಗೊತ್ತಾಗೋದಿಲ್ಲ. ಆಚಾರ್ಯ ಪ್ರತಿ ಇದರಲ್ಲಿ ಏನು ಮಾಡಿರ್ತಾರೆ, ಹೊಸ ಹೊಸ ಅರ್ಥ ಹೇಳಿರ್ತಾರೆ. ಒಂದು ಕಡೆ ಹೇಳಿದ್ದಾರೆ ಅಂತ ಬಿಟ್ಟುಬಿಟ್ರೆ ಅದಕ್ಕಿಂತ ಅರ್ಥನೇ ಇಲ್ಲ. ಅದಕ್ಕೆ ಎಷ್ಟೋ ಸತಿ ಅವರು ಇದು ಮಾಡ್ತಾರೆ ಗೊತ್ತಾ, ಕಳ್ತಾನ ಆದರೆ ಇರಲಿ ಅಂಥೇಳಿ ಒಂದೇ ಕಡೆ ದುಡ್ಡು ಇಟ್ಕೊಂಬೋದಿಲ್ಲ. ಈ ಜೇಬು ಆ ಜೇಬು ಎಲ್ಲೆಲ್ಲೋ ಇಟ್ಕೊಂಡಿರ್ತಾರೆ. ಅಕಸ್ಮಾತ್ ಇನ್ನೊಂದು ಕಡೆ ಬಸ್ ಚಾರ್ಜ್ ಯಾರು ಉಳ್ಕೊಳ್ಳಿ, ಕೊನೆ ಪಶ್ಚಾತ್ ಇಟ್ಕೊಂಡಿರ್ತಾರಲ್ಲ, ಒಂದೇ ಕಡೆ ಇಟ್ಕೊಳ್ಳೋಕೆ ಹೋಗೋದಿಲ್ಲ. ಆಚಾರ್ಯ ಏನು ಮಾಡ್ತೀವಿ, ಯಾವ ಗ್ರಂಥ ಇನ್ನೊಂದು ಗ್ರಂಥ ಉಳಿಬೇಕು. ಅದು ಒಂದು ಇವತ್ತು 37 ಗ್ರಂಥನ ಉಳಿದರೆ ಸರಿನೇ, ಸ್ವಲ್ಪ ಓದೋರಿಗೆ ಕೂಡ ಗೊತ್ತಾಗಬೇಕು, ಎಲ್ಲ ಓದೋರು ಪೂರ್ತಿ ಗೊತ್ತಾಗಬೇಕು, ಇಲ್ಲದ ಹೋದರೆ ತಪ್ಪಾಗುತ್ತೆ. ಎಕ್ಸ್ಪರ್ಟ್ ಕಳ್ಳ ಏನು ಮಾಡ್ತಾರೆ, ಒಂದೇ ಕಡೆ ಹುಡ್ಕೋದಿಲ್ಲ, 2-3 ಕಡೆ ಹುಡುಕ್ತಾರೆ, ಯಾಕೆಂದ್ರೆ ಯುದ್ಧ ಬೇರೆ ಕಡೆ ಇರುವಂಥ ಚಾನ್ಸ್ ಗೊತ್ತಿರುತ್ತೆ ಅವನಿಗೆ. ಆ ರೀತಿ ಯೋಚನೆ ಮಾಡೋ ಅಭ್ಯಾಸ ಇಲ್ಲದ ಹೋದರೆ ನಮಗೆ ಪ್ರಯೋಜನ ಇಲ್ಲ. ಒಂದು ಓದಿದ್ದೇವೆ ಒಬ್ಬ ಸಾಕು ಅಂತ ತಿಳ್ಕೊಂಡು ಭಾರಿ ತಪ್ಪು. ಸ್ವಯೋಗ್ಯತಃ, ಅದಕ್ಕೆ ಬ್ರಹ್ಮನಾಗ್ತಾನೆ ಅಂದರೆ ಏನು, ಸ್ವಯೋಗ್ಯತಃ ಬ್ರಹ್ಮಿತಸ್ಯ ತಮ್ಮ ಗುಣಪೂರ್ಣನಾಗ್ತಾನೆ ಸ್ವಯೋಗ್ಯತಃ. ಇವತ್ತು ಮಳೆ ಜೋರ ಮಳೆ ಬಂತು, ಸಿಕ್ಕಾಬಟ್ಟಿ ಮಳೆ ಬಂತು, ಕೆರೆ ಬಾವಿ ಎಲ್ಲ ಫುಲ್ಲು. ಆದರೆ ಕೆರೆ ಏನು ಫುಲ್ ಆಗಿರುತ್ತೆ, ಕೆರೆಯಾಗಿ ಫುಲ್ ಆಗುತ್ತೆ. ಬಾವಿ ಏನಾಗುತ್ತೆ, ಬಾವಿಯಾಗಿ ಫುಲ್ ಆಗುತ್ತೆ. ಬಾವಿ ಕೆರೆ, ಕೆರೆ ಬಾವಿ ಆಗಿಬಿಡೋದಿಲ್ಲ. ಎಷ್ಟೇ ಫುಲ್ ಬಂದರೂ ಬಾವಿ ಬಾವಿನೇ, ಕೆರೆ ಕೆರೆನೇ, ನದಿ ನದಿನೇ, ಗೊತ್ತಾಯ್ತಾ. ಇವತ್ತೆಲ್ಲಾದರೂ ಕೂಡ ಭಾರಿ ಬೆರೆ ಬಂದು ನದಿ ಕೆರೆಯಾಗಿದ್ದು ನೋಡಿದರೆ ಯಾರು ಕೂಡ ಕೆರೆ ನದಿಯಾಗಿ ಬಿಡತ್ತಾ, ಅದಾಗಿ ಉಳ್ಕೊಂಡಿರುತ್ತೆ ಹೊರತು ಅದರಲ್ಲೇ ಬ್ರಹ್ಮಿ ತತ್ವ. ಮತ್ತು ಸ್ವಲ್ಪ ನೀರಿತ್ತು, ಜಾಸ್ತಿ ನೀರು ಬಂತು, ಗೊತ್ತಾಯ್ತಾ? ಸಣ್ಣದ ಕೆರೆ ಖಾಲಿ ಇತ್ತು, ತುಂಬಿತು, ನದಿ ಸ್ವಲ್ಪ ರೀತಿ ದೊಡ್ಡದಾಯಿತು, ಅಲ್ಲೇ ಬ್ರಹ್ಮಿ ತತ್ವ ಬಂತೆ ಹೊರತು ನದಿ ಬಾವಿ ಎಲ್ಲ ಒಂದಾಗಿದೆ ಆಗಲಿಲ್ಲ. ಮುಕ್ತಿ ಆದರೂ ಹಾಗೇನೆ, ಎಲ್ಲರೂ ಮುಕ್ತರಾದರಲ್ಲಿ ಹೇಗಿರ್ತಾರೆ, ಸ್ವರೂಪ ಯೋಗ್ಯತೆಗೆ ತಕ್ಕಂತೆ ಪೂರ್ಣರಾಗ್ತಾರೆ ಹೊರತು ಬೇರೆ ಆಗೋದಿಲ್ಲ. ಬ್ರಹ್ಮತ್ವಂ ಬ್ರಹ್ಮಿ ತತ್ವಂ ಸ್ಯಾತ್, ಬ್ರಹ್ಮತ್ವ ಶಬ್ದಕ್ಕೆ ಬ್ರಹ್ಮಿ ತತ್ವ ಅಂತಾರೆ. ಬೃಹು ಪೂರ್ಣತಾಯಾಮ್ ಅಂತಾನೆ ಧಾತು. ಜೀವಾನಾಂನ ಪರಾತ್ಮತ, ಪರಮಾತ್ಮನಾಗೋದು ಅಂತ ಅರ್ಥ ಅದಕ್ಕೆ ಇಲ್ಲೇ ಇಲ್ಲ. ಅಸ್ವತಂತ್ರಸ್ಯ ಜೀವಸ್ಯ ಕುತೋ ನಿತ್ಯ ಸ್ವತಂತ್ರತ. ಜೀವ ಅಸ್ವತಂತ್ರ, ಪರಮಾತ್ಮ ಸ್ವತಂತ್ರ. ಅಸ್ವತಂತ್ರನಾದ ಜೀವ ಬ್ರಹ್ಮ ಪರಮಾತ್ಮ ಹೇಗಾಗ್ತಾನೆ? ಅಸ್ವತಂತ್ರನಿಗೆ ಸ್ವಾತಂತ್ರ್ಯ ಹೇಗೆ ಬರುತ್ತೆ? ಸಾಧ್ಯನೇ ಇಲ್ಲ. ಬಿಂದು ಸಮುದ್ರ ಆಗೋದಿಲ್ಲ, ಗೊತ್ತಾಯ್ತಾ? ಅಣು ಮಹತ್ ಆಗೋದಿಲ್ಲ. ಸೊ ಜೀವ ಏನಾಗೋದಿಲ್ಲ, ಎಂದೂ ಪರಮಾತ್ಮ ಆಗೋದೇ ಇಲ್ಲ. ಯತ್ರ ಅಮೃತ ಸಪುರುಷೋ ಹಿ ಅವ್ಯಯಾತ್ಮ ಯತ್ರ ತತ್ ಸತ್ಯಸ್ಯ ಪರಮಂ ನಿಧಾನಂ ಅಮೃತಶ್ಚೈಷ ಸೇತು ಶರವತ್ತನ್ಮಯೋ ಭವೇತ್ ಬ್ರಹ್ಮ ತಲ್ಲಕ್ಷ್ಯ ಮುಚ್ಯತೆ ನಿರಂಜನ ಪರಮಂ ಸಾಮ್ಯ ಮುಪೈತಿ ಇತ್ಯಾದಿನ. ಆಚಾರ್ಯ ಇಡೀ ಇದೇ ಉಪನಿಷತ್ತು ಹಿಂದಿನ ವಾಕ್ಯೆಲ್ಲ ಕೋಟ್ ಮಾಡ್ತಾರೆ ನೋಡು, ಎಲ್ಲರ ಅಭೇದ ಇದೆ ಅದರಲ್ಲಿ. ಯತ್ರ ಅಮೃತ ಸ ಪುರುಷೋ ಹಿ ಅವ್ಯಯಾತ್ಮ, ಎಲ್ಲಿ ಜೀವ ಹೋಗಿ ಮುಕ್ತನಾಗ್ತಾನೋ ಆ ಪುರುಷ ಅವ್ಯಯ ದೇಹದವನು. ಯತ್ರ ತತ್ ಸತ್ಯಸ್ಯ ಪರಮಂ ನಿಧಾನಂ, ಎಲ್ಲರಿಗೂ ಪರಮ ನಿಧಾನ ಆಶ್ರಯ ಯಾರು? ನಾರಾಯಣ. ಅಮೃತಸ್ಯ ಏಷ ಸೇತು, ಮುಕ್ತಿಗೆ ದಾರಿ ಇವನು. ಶರವತ್ತನ್ಮಯೋ ಭವೇತ್, ದೇವ್ರ ಕಡೆ ಮನಸ್ಸು ಹಾಕ್ಕೊಡ್ಬೇಕು ಅಂದರೆ ಬಾಣದ ಗುರಿ ಹೇಗಿರಬೇಕು ಹಾಗಿರಬೇಕು. ಇವತ್ತು ಬಾಣಕ್ಕೂ ಲಕ್ಷ್ಯಕ್ಕೂ ಭೇದನ ಅಭೇದನ, ಬಾಣಕ್ಕೂ ಲಕ್ಷ್ಯಕ್ಕೂ ಭೇದನ ಅಭೇದನ. ದೇವರನ್ನು ಲಕ್ಷ್ಯ ಮಾಡ್ಕೋಬೇಕು ಅಂದರೆ ನಾವು ಬೇರೆ ದೇವರು ಬೇರೆ ಅಂತ ಆಯ್ತಲ್ಲ, ಎಲ್ಲ ಭೇದನೇ. ಬ್ರಹ್ಮ ತಲ್ಲ ಲಕ್ಷ್ಯ ಮುಚ್ಚತೆ, ಪರಮಾತ್ಮನ ಲಕ್ಷ ಮಾತ್ರ ಸಾಮ್ಯ ಹೊಂತಾನೆ, ಐಕ್ಯ ಹೊಂತಾನೆ ಅಂತ ಎಲ್ಲಿದೆ ಅಲ್ಲಿ? ಇತ್ಯಾದಿನ ಮುಕ್ತಸ್ಯ ಸರ್ವತ್ರ ಭಗವತ್ ಸಕಾಶಾತ್ ಭೇದಶ್ಚೈವ ಮುಕ್ತತ್ವಾಚ. ಇದರಲ್ಲಿ ಇಂಟರ್ನಲ್ ಎವಿಡೆನ್ಸ್ ಇದು ಪ್ರೂವ್ ಮಾಡೋದು ಎರಡು ರೀತಿಯಲ್ಲಿ, ಇಂಟರ್ನಲ್ ಎವಿಡೆನ್ಸ್ ಒಂದು, ಎಕ್ಸ್ಟರ್ನಲ್ ಎವಿಡೆನ್ಸ್ ಒಂದು. ಇಂಟರ್ನಲ್ ಎವಿಡೆನ್ಸ್ ಪ್ರಕಾರ ನೋಡಿ, ಇದೇ ಉಪನಿಷತ್ತು ನೋಡಪ್ಪ, ಎಲ್ಲರೂ ಅಭೇದ ಬಂದಿದೆಯಾ ಇಲ್ಲಿ? ಇಲ್ಲಿ ಬಂದಿಲ್ಲ ಅಂದಮೇಲೆ ಬೇರೆ ಕಡೆ ವಾಕ್ಯನ ಹೇಗೆ ಮಾಡಬೇಕು? ಇದು ತಕ್ಕಂತೆ ಅರ್ಥ ಮಾಡಬೇಕೇ ಹೊರತು ಬೇರೆ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಮುಕ್ತೋಪಸೃಪ್ಯ ವ್ಯಪದೇಶಾತ್ ಜಗದ್ವ್ಯಾಪಾರ ವರ್ಜ್ಯಂ ಪ್ರಕರಣಾತ್ ಅಸನ್ನಿಹಿತತ್ವಾಚ್ಯ ಇತ್ಯಾದಿನ ಭಗವತಾಪಿ ಸರ್ವತ್ರ ಭೇದಶೈವ ಸೂಚಿತತ್ವ. ಇದು ಉಪನಿಷತ್ತು, ಇದು ಬ್ರಹ್ಮಸೂತ್ರಗಳು. ಮುಕ್ತೋಪಸೃಪ್ಯ ವ್ಯಪದೇಶಾತ್, ಮುಕ್ತರಿಂದ ಮುಕ್ತೋಪಸೃಪ್ಯತ್ವ ವ್ಯಪದೇಶಾತ್ ಅಂತ ಅದಕ್ಕೆ ಅರ್ಥ ಅಂದರೆ ಪರಮಾತ್ಮ ಮುಕ್ತರಿಂದ ಹೊಂದಲ್ಪಡ್ತಾನೆ ಅಂತಿದೆ. ಮುಕ್ತನೇ ಆಗಿಬಿಡ್ತಾರೆ ಅಂತ ಹೇಳಿಲ್ಲ ಅಲ್ಲಿ. ಜಗದ್ವ್ಯಾಪಾರ ವರ್ಜ್ಯಂ, ಮುಕ್ತನಾದ ಮೇಲೆ ಮುಕ್ತ ಜೀವನಿಗೆ ಜಗದ್ವ್ಯಾಪಾರ ಇಲ್ಲ ಅಂತ ಹೇಳಿದ ಮೇಲೆ ಭಗವಂತನಿಗೆ ಜಗದ್ವ್ಯಾಪಾರ ಇದೆ, ಮುಕ್ತನಿಗೆ ಜಗದ್ವ್ಯಾಪಾರ ಇಲ್ಲ. ಭೇದ ಇದೆ, ಅಭೇದ ಇದೆ. ಈಗ ರಿಟೈರ್ ಆದಮೇಲೆ ಆಫೀಸ್ ಕೆಲಸರು ಕೈ ಹಾಕೋಗಿಲ್ಲ ಅವನು. ರಿಟೈರ್ ಆದಮೇಲೆ ಅವನು ಆಫೀಸಲ್ಲಿದ್ದ, ಅವಾಗ ಮಾಡೋ ಕೆಲಸ ರಿಟೈರ್ ಆದಮೇಲೆ ಬಂದರೆ ಸೇರಿಸೋದಿಲ್ಲ ಅವನು. ಅವ್ನು ಯಾವುದೋ ಸರ್ಟಿಫಿಕೇಟ್ ಅವನು ಸೈನ್ ಮಾಡ್ಕೋಬಾರ್ದು, ಈಗ ಇದ್ದವ್ರು ಸೈನ್ ಮಾಡಬೇಕೀಗ. ಯಾಕೆ? ಜಗದ್ವ್ಯಾಪಾರ ವರ್ಜ್ಯಂ, ಆಫೀಸ್ನವ್ರ ವ್ಯಾಪಾರ ಇಲ್ಲ. ಗೊತ್ತಾಯ್ತಾ? ಅವನಿಲ್ಲ, ಅವನಿದ್ದಾನೆ, ಜಗದ್ವ್ಯಾಪಾರ ಇಲ್ಲ. ಸ್ವಲ್ಪ ಅಲ್ಲಿರೋರಿಗೆ ಮಾತ್ರ ಕೆಪಾಸಿಟಿ ಇದೆ, ಕೂಡಾಗಿಲ್ಲ. ಮೊದಲ ಕತೆ ಅದು, ರಿಟೈರ್ಡ್ ರಿಟೈರ್ಡ್ ಅದು. ಹೆಚ್ಚಿಕೊಂಡು ಮಾತಾಡಿ ಗೆಟ ಅವ್ರು ಬಿಡ್ತಾನೆ, ಸಿಟ್ಟು ಬಂದುಬಿಟ್ರೆ ಅವನು ಅಲ್ಲಿವರೆಗೆ ಹೋಗ್ಬಿಡ್ತಾನೆ. ಕೊನೆಗೆ ತುಂಬ ಪೀಡಿಸ್ಬೇಡ್ರಿ ಮಧ್ಯೆ ಮಧ್ಯೆ ಅಂತಾನೆ. ನಿತ್ಯತ್ವತಃ ಮುಂದಿನ ವಾಕ್ಯ, ಪ್ರಕರಣಾತ್ ಅಸನ್ನಿಹಿತತ್ವಾಚ. ಅಲ್ಲಿ ಪ್ರಕರಣ ಜೀವರ ಐಕ್ಯ ಪ್ರಕರಣ ಬಂದೇ ಇಲ್ಲ. ಎಲ್ಲೆಲ್ಲಿ ನೀವು ಐಕ್ಯ ಹೇಳ್ತಿರೋ ಪ್ರಾತ್ರ ಪ್ರಕರಣ ಅಲ್ಲೇ ಅಲ್ಲ, ಅದರಿಂದಾಗಿ ಅದು ಸರಿಯಲ್ಲ. ಇತ್ಯಾದಿನ ಬ್ರಹ್ಮಸೂತ್ರಗಳಲ್ಲಿ ಭಗವತಾಪಿ ಸರ್ವತ್ರ ಭೇದಶೈವ ಸೂಚಿತತ್ವ. ಬ್ರಹ್ಮಸೂತ್ರ ಯಾತಕ್ಕೆ ಕೋಟ್ ಮಾಡಬೇಕು ಅಂದರೆ ಹೈಯೆಸ್ಟ್ ಶಾಸ್ತ್ರ ಅದು, ಅದರಲ್ಲಿ ಬಂದು ಸುಪ್ರೀಂ ಕೋರ್ಟ್ ಆರ್ಡರ್ ಕೋಟ್ ಮಾಡಿದಾಗೆ, ಅದು ಕೋಟ್ ಮಾಡಿದ್ರೆ ಇಲ್ಲ ಕೆಳಗೆ ಹೈಕೋರ್ಟ್ ಲೋಯರ್ ಕೋರ್ಟ್ ಆರ್ಡ್ರೆಲ್ಲ ಹೋಗ್ಬಿಡ್ತಾವೆ ಅಲ್ಲಿ, ಅದ್ರ ಮುಂದೆ ಫೇಲ್ ಆಗುತ್ತೆ. ಆ ರೀತಿ ನತೇ ಮಹಿತ್ವವನ್ನಷ್ಟು ಬಂತಿ, ವೇದವಾಕ್ಯ ಅದು. ಪರಮಾತ್ಮ ಪರೋಮಾತ್ರ ಯಾ ತನ್ವಾ ವೃಧಾನ ನತೇ ಮಹಿತ್ವಂ ಅನ್ವಶ್ಚೂವಂತಿ. ನೀನು ಎಷ್ಟು ದೊಡ್ಡವನು ಗೊತ್ತಾ, ನಿನ್ನ ಮಹಿಮೆಯನ್ನು ಯಾರು ಹೊಂದಲಕ್ಕಾಗೋದೇ ಇಲ್ಲ. ಯಾರು ಹೊಂದಲಕ್ಕಾಗೋದಿಲ್ಲ ಅಂದಮೇಲೆ ಐಕ್ಯನೂ ಇಲ್ಲ, ಸಾಮ್ಯನೂ ಇಲ್ಲ. ಇವೆಲ್ಲ ನಂಬರ ಇರತಕ್ಕಂಥ ವಾಕ್ಯಗಳನ್ನು ತೋರಿಸಿದರು. ಅಲ್ಲಿಗೆಲ್ಲಿ ನಾಳೆ ದಿವಸ ಅದ್ರ ಮುಗಿದೋಗುತ್ತೆ ಉಪನಿಷತ್ತು. ಖಂಡಾರ್ಥರ ಸಮೇತ ಮುಗಿಸಿದರೆ ಈ ಉಪನಿಷತ್ತು ನಾಡಿದ್ದು ನಾಳೆ ಏನೋ ಇನ್ನೂ ಇರೋ ನಾಡಿದ್ದು ದಶಮಿ ಅಲ್ಲ, ನಾಡಿದ್ದರಿಂದ ಇದು ಮಾಂಡು.